ಸ್ನೇಹಿತರು ತೋರುತ್ತೆ, ಆ ತೋಳ ರಷ್ಯನ್ ಮಾಡಿಬಿಡ್ತಾನೆ. ಯಾಕೆ ಈಕ್ವಲೆಂಟ್ ಸಿಕ್ತೆ ಅವನಿಗೆ ಎಷ್ಟೋ ದೊಡ್ಡ ಯಾವುದರ ಬೆಲೆಯೂ ಜ್ಞಾನದ ಮುಂದೆ ಏನೂ ಅಲ್ಲ. ಅದರಿಂದಾಗಿನೇ ಜ್ಞಾನ ಜ್ಞಾನವೇ, ಬೇರೆ ಪದಾರ್ಥ ಬೇರೆ ಪದಾರ್ಥವೇ. ಯಾಕಂದ್ರೆ ಇರ್ತಾರೆ ಮೆಜೆಸ್ಟಿಕ್ ಅಲ್ಲಿ ಚಾಪ ಕೊಂಡಿರ್ತಾನೆ, ಕೊಡು ಅಂತ ಕೇಳಿಬೇಕಾದ್ರೆ ಎಷ್ಟು ಕೊಟ್ಟರು ಕೊಡೋದಿಲ್ಲ ಅಂತ ಬದುಕಿರೋದೇ ಇದರಿಂದ ಸ್ವಾಮಿ ಅಂತ ಹೇಳ್ತಾನೆ. ನಿಮಗೆ ಕೊಟ್ಟರೆ ಆಕ್ಸಿಜನ್ ಕೊಡ್ತಾರೆ, ಆಮೇಲೆ ಏನು ಮಾಡಲಿ ನಾನೀಗ ಮೂಲ. ಅದು ಒಂದು ಆ ಮೂಲ್ಯವಾದ ವಸ್ತುವನ್ನು ಕೊಟ್ಟವನು ದಡ್ಡ ತಗೊಂಡವನು ಜಾಣ ಆಗ್ತಾನೆ. ಲೋಕದೊಳಗೆ ಹಾಗಾಗುತ್ತೆ. ಜ್ಞಾನ ಕೆಲವು ಪದ ಡಿವ್ಯಾಲ್ಯೂ ಆಗುತ್ತೆ, ಜ್ಞಾನ ಎಂದು ಡಿವ್ಯಾಲ್ಯೂ ಆಗೋದೇ ಇಲ್ಲ. ನಾವು ಮಾಡಿದ್ದೇವೆ ಅಷ್ಟೇ, ಈ ಯುಗದಲ್ಲಿ ನಾವು ಮಾಡಿಕೊಂಡಿದ್ದೇವೆ ಡಿವ್ಯಾಲ್ಯೂ ಅಂತೇಳಿ. ವಸ್ತುತಃ ಜ್ಞಾನಕ್ಕೆ ಬೆಲೆ ತುಂಬ ಜಾಸ್ತಿ ಇರೋದ್ರಿಂದ ಎಂದು ಅದನ್ನು ಮಾರ್ಲಿಕ್ಕೆ ಹೋಗ್ಬೇಡಿ. ಪ್ರಾಣಕ್ಕೆ ಹೋದವರಾದ್ರೆ ನಾವು ವಿದ್ಯೆಗೋಸ್ಕರ ಪ್ರಾಣನೇ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅಂದಮೇಲೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೂ ವಿದ್ಯೆಯನ್ನು ಮಾಡಬಾರದು ಅಂತ ಹೇಳಿಬಿಡುತ್ತೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೂ ವಿದ್ಯೆಯನ್ನು ಮಾರಬಾರದು. ಸೈಂಟಿಸ್ಟ್ ಇರ್ತಾನೆ, ದೇಶಕ್ಕೋಸ್ಕರ ಫಾರ್ಮುಲಾ ಇಟ್ಕೊಂಡಿರ್ತಾನಲ್ಲ, ಕೊಂದರೂ ಕೊಡೋದಿಲ್ಲ ಫಾರ್ಮುಲಾ ಅವನು. ಜೊತೆಗೆ ದೇಶಕ್ಕೋಸ್ಕರವಾಗಿ ತನ್ನ ಪ್ರಾಣ ಬೇಕಾದ್ರೆ ಕೊಡ್ತಾನೆ, ಫಾರ್ಮುಲಾ ಕೊಡೋದಿಲ್ಲ. ದೇಶ ಹೇಗೆ ವಿಜ್ಞಾನಿಗಳಿಗೆ ಮುಖ್ಯನೋ, ದೇವರು ತತ್ವಜ್ಞಾನಿಗಳಿಗೆ ಮುಖ್ಯ. ಆದ್ದರಿಂದ ದೇವರ ವಿಷ್ಣು ಪ್ರೇರಣೆ, ಆ ವಿಷ್ಣು ಪ್ರೀತ್ಯರ್ಥಂ ಅಂತೇಳಿ ಪ್ರಾಣ ಬೇಕಾದ್ರೂ ಬಿಡ್ತಾರೆ ಹೊರತು ಎಕ್ಸ್ಚೇಂಜ್ ಮಾಡಿಕೊಡೋದಿಲ್ಲ. ಅದಕ್ಕೆ ಭೀಮಸೇನ ಏನು ಮಾಡಲಿಲ್ಲ, ತಾನು ಹೇಳೋದಕ್ಕೆ ಹೋಗಲೇ ಇಲ್ಲ. ಇದು ನಿಜವಾದ ಉತ್ತರ. ಇದು ಅಲ್ಲೊಂದು ಪ್ರಶ್ನೆ ಬಂತು, ನೀನು ಜಾಣತನ ಮಾಡ್ತಿದ್ದೀರಿ, ಉತ್ತರ ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ಏನೇನೋ ಕಾರಣ ಕೊಡ್ತೀರಿ ಅಂತ ಯಾಕೆ ಹೇಳಬಾರದು? ನಮ್ಮ ಪ್ರಶ್ನೆಗಳು ಅಲ್ಲೇ ಇರುತ್ತೆ, ಉತ್ತರ ಅಲ್ಲೇ ಇರುತ್ತೆ. ಹೇಳ್ತಾರೆ ಮಹಾಭಾರತ ಓದಿ ನೋಡಿ ನೀವು, ಭೀಮಸೇನ ಉತ್ತರ ಗೊತ್ತಿದ್ದಿಲ್ಲ ಕೊಡಲಿಲ್ಲ ಅಂತ ಯಾವಾಗ ಹೇಳಬೇಕಾಗಿತ್ತು? ಕೇಳೆಯ ಪ್ರಶ್ನೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಕಾಶ ನೋಡ್ತಾ ನಿಂತರೆ ಓಹೋ ಗೊತ್ತಿಲ್ಲ ಸುಮ್ಮನಾದ ಅಂತ ಹೇಳಬೇಕು. ಭೀಮಸೇನ ಏನು ಮಾಡ್ತಾನೆ, ನೀನು ಕೇಳೋದು ಬೇಡ ಹೇಳೋದು ಬೇಡ ಹೋಗು ಅಂತ ಹೇಳ್ಬಿಡ್ತಾನೆ. ಡಿಸಾಲ್ವ್ ಮಾಡ್ತಾನೆ. ಅಂದಮೇಲೆ ಭೀಮಸೇನ ಇಂಟೆನ್ಷನ್ ಏನು, ತಾನು ಎಕ್ಸ್ಚೇಂಜ್ ಮಾಡೋ ಐಡಿಯಾನೇ ಇರಲಿಲ್ಲ. ಆದ್ದರಿಂದ ಭೀಮಸೇನ ಕೇಳಕ್ಕೆ ಹೋಗಲಿಲ್ಲ. ಅವನು ಕೇಳಿದ ಮೇಲೆ ಉತ್ತರ ಕೊಡದೆ ಹೋದರೆ ಅದು ತಪ್ಪದು. ಕೊಟ್ಟೇ ಇಲ್ವಲ್ಲ, ಪ್ರಶ್ನೆನೇ ಇಲ್ವಲ್ಲ, ಎಷ್ಟು ತಪ್ಪಿದೆ ಯೋಚನೆ. ಲೋಕದಲ್ಲೂ ಹಾಗೇನೆ, ಪರೀಕ್ಷೆಗೆ ಹೋದ ಬುದ್ಧಿವಂತ ಇದ್ರೆ ಡ್ರಾಪ್ ತಗೊಂಡ ಅಂತ ಹೇಳ್ತಾರೆ, ಹೋಗಿ ಬಂದ್ರೆ ಫೇಲ್ ಆದ ಅಂತ ಕರೀತಾರೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಡ್ರಾಪ್ ತಗೊಳ್ಳೋದು ಬೇರೆ, ಫೇಲ್ ಆಗೋದು ಬೇರೆ, ಇಷ್ಟಪಟ್ಟು ಬಿಡೋದು ಬೇರೆ, ಆಮೇಲೆ ಇದು ಮಾಡೋದು ಬೇರೆ. ನನಗೆ ಬೇಕಾಗಿದೆ ಏಕಾಶಿ ದಿವಸ ತಗೊಳ್ಳೋದಿಲ್ಲ, ಬೇಕಾಗಿಲ್ಲ. ಯಾಕೆ ವ್ರತ ಆಗುವುದು ಶಕ್ತಿ ಪ್ರಶ್ನೆ ಅಲ್ಲ, ವ್ರತ ನಾನು ಮಾಡೋದಿಲ್ಲ ಅಂತ ಅಷ್ಟೇ ಅರ್ಥ. ಕೆಲವರು ಇರ್ತಾರೆ ಬೇಡ ಯಾಕೆ ಡಾಕ್ಟರ್ ಹೇಳಿದ್ದಾರೆ ತಿನ್ನಬೇಡ ಅಂತೇಳಿ ಅಂದರೆ, ಇದು ಏಕಾಶಿಗೋಸ್ಕರ ಬಿಟ್ಟಿಲ್ಲ ಅವನು, ಡಾಕ್ಟ್ರ್ ಮಾತಿಗೋಸ್ಕರ ಬಿಟ್ಟಿದ್ದಾನೆ ಅಷ್ಟೇ. ಒಂದೇ ಬಿಡೋದಕ್ಕೂ ಅನೇಕ ಕಾರಣ ಇಡುತ್ತೆ. ಭೀಮಸೇನ ಬಿಟ್ಟಿದ್ದ ಕಾರಣ ಕೇವಲ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮತಿ ನೋಯತಃ ಅಂತ ತೋರಿಸೋಕ್ಕೋಸ್ಕರ ಅಷ್ಟೇ. ನಮಗಿದ್ರ ದೊಡ್ಡ ಪಾಠ ಇತ್ತು. ಭೀಮಸೇನ ನಮ್ಮ ಗುರು ಆಗಿರೋದ್ರಿಂದ ಸರ್ವಮೂಲ ಗ್ರಂಥ ಬಂದು ದೊಡ್ಡ ದೊಡ್ಡ ಗ್ರಂಥಗಳನ್ನು ನಾವು ಎಂದೂ ಕೂಡ ಯಾವುದಕ್ಕೆ ಉಪಯೋಗಿಸಬಾರದು, ನಮ್ಮ ಹೊಟ್ಟೆಪಾಡಿಗೆ ಎಂದೂ ಉಪಯೋಗಿಸಬಾರದು ಅಂತ. ಅದಕ್ಕೆ ಹಿಂದಿನ ಕಾಲ ನೋಡಿರಬೇಕು ನೀವು, ಎಷ್ಟೋ ಜನ ಭಾರಿ ಬಡವರು ಇದ್ದಾರೆ ವಿದ್ವಾಂಸರಲ್ಲಿ, ಯಾವುದೋ ಕಡೆ ತುಂಬ ಬಡವರು ನೋಡಿದ್ದೇವೆ. ಇಷ್ಟಾದರೂ ಅವರು ಇನ್ನೊಬ್ಬರನ್ನು ಕೈ ಚಾಚುವ ಅಭ್ಯಾಸ ಇಟ್ಟಿರಲಿಲ್ಲ. ಯಾತಕ್ಕೆ ಅಂದರೆ ಅದು ಬೇಕಿಲ್ಲ, ದೇವರು ಹೇಗೆ ಇಟ್ಟಿದ್ದೇ ಇರ್ತೇವೆ ಅಷ್ಟೇ ಹೊರತು ಬೇರೆ ಅಲ್ಲ. ವಿದ್ಯೆ ಮೇಲೆ ಭಾರಿ ದೊಡ್ಡದು. ಒಂದು ಪ್ರಸಂಗ ಹೇಳ್ತೇನೆ ಕೇಳಿ, ತೀರಾ ಮೈಸೂರು ರಾಜ್ಯದ ನಡೆದಿದ್ದ ಪ್ರಸಂಗ ಅಂತ. ಯಾರೋ ಕಾವೇರಿ ತೀರದಲ್ಲಿ ವಾಸ ಮಾಡ್ಕೊಂಡಿದ್ದ ಬ್ರಾಹ್ಮಣ, ಭಾರಿ ವಿದ್ವಾಂಸ. ಒಂದ್ಸರಿ ಮಹಾರಾಜ ಬಂದ ಅಲ್ಲಿಗೆ, ಯಾವುದೋ ಗ್ರಹಣ ಗೀಡ ಇತ್ಯಾದಿ ಕಾಲಕ್ಕೆ ಅವರು ಸ್ನಾನಕ್ಕೆ ಅಂತ ಬರ್ತಾರೆ. ನೋಡಿದ ಏನು ಒಳ್ಳೆ ಅಂಥ ದೊಡ್ಡ ಪಂಡಿತ, ನೂರಾರು ಜನ ಶಿಷ್ಯರುಗಳು, ಭಾರಿ ಖುಷಿಯಾಯಿತು ರಾಜನಿಗೆ. ಕರೆದ, ಸ್ವಾಮಿ ನಿಮ್ಮಂತರ ಸಿಗೋದು ಭಾರಿ ಕಷ್ಟ, ನಮ್ಮ ಆಸ್ಥಾನದಲ್ಲಿರಬೇಕು ನೀವು, ದಯವಿಟ್ಟು ಮೈಸೂರಿಗೆ ಬನ್ನಿ, ನಿಮ್ಮನ್ನು ಆಸ್ಥಾನ ವಿದ್ವಾಂಸನ ಮಾಡ್ತೇನೆ ಅಂತ ಕರೆದ. ಕರೆದ ಹೋಗಿಬಿಟ್ಟ ಆ ಕಡೆಗೆ. ಸುಮ್ಮನೆ ಇದ್ರು ಪಾಪ, ಏನು ಮಾತಾಡಲಿಲ್ಲ. ರಾಜ ಕಾಯ್ಕೊಂಡು ಕುತ್ಕೊಂಡ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತೇಳಿ. ಎಷ್ಟು ಸಾರು ಬರಲೇ ಇಲ್ಲ, ಅವಾಗ ಹೇಳ್ಕಳಿಸ್ತೆ ಮತ್ತೆ ಬರಬೇಕು ಅಂತ ಕೇಳಿದರೆ ನಾನು ಬರೋದಿಲ್ಲ ಅಂತ ಹೇಳಿದನಂತ. ಇವತ್ತು ರಾಜ ಹತ್ತಿರ ಎಲ್ಲ ಬಿಟ್ಟು ಓಡೋಗ್ಬಿಡ್ತಿದ್ರಬೇಕಾರ, ಈಗಲೇ ಬರ್ತೇನೆ ರಾಜ ನಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾನು ಬರೋದಿಲ್ಲ, ಯಾತಕ್ಕೆ ನನಗೇನು ಆಶಾಕಾಂಕ್ಷೆಗಳೇ ಇಲ್ಲ. ನನಗೆ ಬೇಕಾಗಿದ್ದು ಜ್ಞಾನ ಪ್ರಸಾರ ಮಾಡೋದು. ಒಳ್ಳೆ ಕಾವೇರಿ ನದಿ ಇದೆ, ನೂರಾರು ಜನ ಶಿಷ್ಯರಿದ್ದಾರೆ, ದೇವರು ಕೊಟ್ಟಾಗ ಹೇಳ್ಕೊಂಡಿದ್ದೇನೆ. ಅಲ್ಲಿ ಬಂದು ನಿನ್ನ ಹಂಗೆ ನಾನು ಯಾಕೆ ಬೀಳಲಿ ಅಂತ ಹೇಳ್ತಾನೆ. ನಾನು ಇಷ್ಟ ಬಂದಾಗ ನಾನು ಪಾಠ ಮಾಡ್ಕೊಂಡಿರ್ತೇನೆ. ನಾಳೆ ರಾಜ ಅಂತ ನೀನು ಕೊಟ್ಟಿ ಅಂದಮೇಲೆ ನನ್ನ ಸ್ವಾತಂತ್ರ್ಯವೇ ಹೋಗಿಬಿಡುತ್ತದೆ. ನನ್ನ ವಿದ್ಯೆಯನ್ನು ನಾನು ಕಡಿಮೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ನಾನು ಮಾತು ಹೇಳಿದ್ದೇನೆ ರಾಜ, ಏನಾದರೂ ಕೇಳಬೇಕು ಅಂದರೆ ನೀನೇ ಬಂದು ಹೋಗು ಹೇಳ್ತೇನೆ, ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಮೂದೋಯ್ತು. ಇದು ಇತ್ತೀಚಿನ ಕಾಲಕ್ಕೆ ಇಷ್ಟು ದೊಡ್ಡ ಜ್ಞಾನಿಗಳಿರ್ತಾರೆ ಸಾಧ್ಯ ಅಂದಮೇಲೆ ಇದು ಭೀಮಸೇನ ಯಾವ ವ್ಯಕ್ತಿಯಾಗಿರಬೇಕು ಯೋಚನೆ ಮಾಡಿ. ಆದರೆ ವಿದ್ಯೆಯ ಒಂದು ಉಪಯೋಗ ಲೋಕದಲ್ಲಿ ಮೆರೆಯೋದಲ್ಲ, ಪಾರತ್ರಿಕ ಸಾಧನೆ ಮಾಡಿಕೊಳ್ಳೋದು ಅಂತ. ಪಾರತ್ರಿಕ ಸಾಧನೆಗೋಸ್ಕರ ಇವತ್ತು ಸಿದ್ಧಿ ಮಾಡಬೇಕು ಅಂತಕ್ಕಂಥ ತತ್ವಜ್ಞಾನ ಭೀಮ ಕೊಡ್ತಾ ಇದ್ದಾನೆ. ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಇಷ್ಟೊತ್ತಿಗೆ ಒಂದು ಇನ್ನೊಂದು ಪ್ರಶ್ನೆ ಬರುತ್ತದಾಗ ಆಯಿತು. ಹೀಗೆ ಭೀಮಸೇನ ನಿಂತುಕೊಂಡ, ಉತ್ತರ ಕೊಡಲಿಲ್ಲ ಅಂತೇಳಿ ಅಕಸ್ಮಾತ್ ತಾವು ತಿಂದುಬಿಟ್ರೆ ಏನು ಮಾಡ್ತಿದ್ರಿ, ಏನು ಮಾಡ್ತಿದ್ರಿ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಧರ್ಮದ ಅರ್ಥ ನಿಮಗೆ ಗೊತ್ತಾಗಿಲ್ಲ ಹಾಗಿದ್ರೆ, ಧರ್ಮವನ್ನು ಪಾಲನೆ ಮಾಡಿ ಧರ್ಮ ಕಾಪಾಡೇ ಕಾಪಾಡುತ್ತೆ ಅಂತ ಹೇಳ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋದರ. ಧರ್ಮನ ಫಾಲೋ ಮಾಡಿ ನೀವೀಗ ಧರ್ಮ ಖಂಡ. ಸರ್ಕಾರಕ್ಕೆ ಅಷ್ಟು ಕಮಿಟ್ಮೆಂಟ್ ಇದೆ. ಒಬ್ಬ ನೌಕರ ಆನ್ ಡ್ಯೂಟಿ ಸತ್ತರೆ ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಳ್ಳೋದು ಗೊತ್ತಾ ಅವನಿಗೆ? ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಳ್ಬೇಕಾದ್ರೆ ಇವತ್ತು ಭಗವಂತ ಎಷ್ಟು ಜವಾಬ್ದಾರಿ ತಗೊಳ್ತಾರೆ ಯೋಚನೆ ಮಾಡಿ. ಎಂದು ನಂಬಿದವರನ್ನು ಕೈ ಬಿಡೋದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಆ ಸರ್ಪಕ್ಕೆ ಭೀಮನ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಭೀಮನ ದೇಹ ಯಾವ ಸರ್ಪನೂ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ವಜ್ರದ ದೇಹ ಅದು ಒಂದು ಅಂತ. ಅದಕ್ಕಿಂತ ಗಟ್ಟಿ ಪದಾರ್ಥ ಜಗತ್ತಿನಲ್ಲಿ ನಾರಾಯಣ ಸುದರ್ಶನಾದಿಗಳಾಗಬೇಕೇ ಹೊರತು ಬೇರೆ ಯಾವುದೂ ಇಲ್ಲ. ಆದ್ದರಿಂದ ನಿಶ್ಚಿಂತೆ ಭೀಮಸೇನನಿಗೆ. ಧರ್ಮರಾಜ ಬಂದ, ನೋಡಿದ ಸರ್ಪನ ಮಾತು, ಎಲ್ಲ ಸರ್ಪ ಕಥೆ ಹೇಳಿತು. ಧರ್ಮರಾಜ ನೀನು ಹೇಳು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಟ್ಟುಬಿಡ್ತೇನೆ ಭೀಮಸೇನ ಅಂತ ಹೇಳಿದ. ತಕ್ಷ ಧರ್ಮರಾಜ ಹೇಳ್ತಾರೆ, ಓ ಕೇಳು ಅಂತ ಹೇಳ್ತಾರೆ. ನೋಡಿ, ಭೀಮನ ದೃಷ್ಟಿಯಲ್ಲಿದೆ, ಧರ್ಮರಾಜನ ದೃಷ್ಟಿಯಲ್ಲಿದೆ. ನೀನು ಹೇಳು, ತಕ್ಷ ಉತ್ತರ ಕೊಡ್ತೇನೆ. ಧರ್ಮರಾಜ ಧರ್ಮರಾಜನೇ, ಒಂದು ಮಾತಾಡ್ತಾನೆ ಅಂತ ಪುಣ್ಯಾತ್ಮ. ನೀನು ಪ್ರಶ್ನೆ ಕೇಳು, ನನಗೆ ಗೊತ್ತಿದ್ರೆ ಉತ್ತರ ಕೊಡ್ತೇನೆ. ಈ ಮಾತನ್ನು ಎಷ್ಟು ಜನ ಹೇಳ್ತಾರೆ ಯೋಚನೆ. ನನಗೆ ಗೊತ್ತಿಲ್ಲ, ಯಾವುದೇ ತಿಳ್ಕೊಳ್ಳೋ ಜನಗಳೇ ಜಾಸ್ತಿ. ಗೊತ್ತಿದ್ರೆ ಉತ್ತರ ಕೊಡ್ತೇನೆ. ಈ ಮಾತು ಯಾವ ನಡ್ತಾನೆ ನಿಜವಾದ ಜ್ಞಾನಿ ಅಂತ ಅರ್ಥ. ಆದರೆ ಯಾವನು ಮಾತ್ರ ಬೇಕಾದ ಹೇಳ್ತೇನೆ ಅಂತ ಹೇಳ್ತಾನಲ್ಲ ಅವನು ನಿಜವಾದ ಅಜ್ಞಾನಿ ಅಂತ ಅರ್ಥ. ಒಬ್ಬ ಡಾಕ್ಟರ್ ಇರ್ತಾನೆ, ಡಾಕ್ಟರ್ ವಾಸಿ ಗ್ಯಾರಂಟಿ ಮಾಡ್ತೇನೆ ಅಂತ ಕರ್ಕೊಂಡ್ಬರ್ರಿ, ಬದಿಸ್ಬಿಟ್ಟು ಯಾರು ಹೇಳ್ತಾನ ಅದು ಕರ್ಕೊಂಡ್ಬನ್ನಿ ನೋಡ್ತೇನೆ ಆದರೆ ಮಾಡ್ತೇನೆ ಅಂತ ಅರ್ಥನೇ ಹೊರತು ಇದು ಅಷ್ಟಕ್ಕೆ ಬಿಲ್ ಮಾಡ್ತೇನೆ ಬೇಕಾದ್ರೆ ಅಷ್ಟೇ ಹೊರತು ನಾನು ಪೂರ್ತಿ ಉಳಿಸೋ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದು ಲೋಕದಲ್ಲಿ ತಿಳುವಳಿಕೆ ಮನುಷ್ಯ ಆಡೋ ಮಾತುಗಳವೆಲ್ಲ ಕೂಡ. ಭೀಮ ಧರ್ಮರಾಜ ಅಷ್ಟು ಒಳ್ಳೆ ವಿವೇಕಿ, ನಾನು ಗೊತ್ತಿದ್ರೆ ಹೇಳ್ತೇನೆ ಸರ್ಪ, ಪ್ರಶ್ನೆ ಕೇಳು ಅಂತ ಹೇಳಿದ್ರೆ. ಆಗ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ. ಅಲ್ಲಿ ಪ್ರಶ್ನೆ ಕೇಳಿ ಶುರು ಮಾಡ್ತಾನೆ, ಟೈಮ್ ಆಗಿಬಿಟ್ಟಿದೆ ಈಗಾಗಲೇ. ಏನು ಪ್ರಶ್ನೆ ಕೇಳ್ತಾನೆ ಆ ಧರ್ಮರಾಜನಂಥವನಂತ ಪ್ರಶ್ನೆ ತಿಳ್ಕೋಬೇಕಾದ್ರೆ ಎಂಥ ಪ್ರಶ್ನೆ ಕೇಳಬಹುದು ಅಂತ ಯೋಚನೆ ಮಾಡಿ. ಅವ್ರು ಯಾವ್ದು ಎಲ್ಲಿ ಕ್ಯಾಂಡಿಡೇಟ್ ಮತ್ತೆ ಸ್ವರ್ಗರೋಗ ಸಾರೋಷ ಆಡಿದ ಪುಣ್ಯಾತ್ಮ ಅವನ ಡೌಟ್ ಅಂದ್ರೆ ಯಾವ ಕ್ಲಾಸಲ್ಲಿ ಡೌಟ್ ಇರಬೇಕದು. ಧರ್ಮರಾಜ ಹೇಗೆ ಉತ್ತರ ಕೊಡ್ತಾನೆ, ಹೇಗೆ ಸನ್ನಿವೇಶ ಉಪಯೋಗ ಮಾಡಿಕೊಳ್ತಾನೆ, ಹೇಗೆ ಧರ್ಮರಾಜನ ಪಾಪ ಬರಲಿಲ್ಲ ಹೇಗಿದ್ರೆ, ವಿದ್ಯೆ ಮಾಡ್ಕೊಂಡಾಗ ಆಗಲಿಲ್ಲ ಧರ್ಮರಾಜ, ಅವನು ಸಣ್ಣವನಾಗಿ ಬಿಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲ ಉತ್ತರ ಬೇಕಲ್ಲ. ಅದು ಕಥೆಯಾಗಿ ಮಹಾಭಾರತ ಬೇಕಾಷ್ಟು ಕೇಳಿರ್ತೇವೆ. ಅದು ಶಾಸ್ತ್ರವಾಗಿ ಕೇಳೋದು ಮಾತ್ರ ನಮಗೆ ಮಹಾಭಾರತ ಆತ್ಮರಣೆ ಓದ್ದಾಗ ಮಾತ್ರ ಸಾಧ್ಯ, ಹೊರತು ಇಲ್ಲದೆ ಹೋದರೆ ಸಾಧ್ಯವಾಗೋದಿಲ್ಲ. ನಾಳೆ ದಿವಸ ಅವರ ಪ್ರಶ್ನೋತ್ತರ, ಮುಖ್ಯವಾಗಿ ಮುಂದೆ ಭೀಮಸೇನನ ಅನೇಕ ವಿಧವಾದ ಮಹಾತ್ಮ್ಯ, ಇನ್ನೂ ವನವಾಸದಲ್ಲಿ ಇವರು ಏನು ಮಾಡ್ತಕ್ಕಂಥ ಸಾಧನೆಗಳು, ಅಲ್ಲಿ ದ್ರೌಪದಿ ಸತ್ಯಭಾಮಾದೇವಿಯ ಒಂದು ಪ್ರಶ್ನೋತ್ತರಗಳ ಪ್ರಸಂಗ ಬರುತ್ತೆ, ಅದೆಲ್ಲವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಹರಸ್ವಧಾಂನಾ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಪಾಂಡವರು ವನವಾಸದ 10 ವರ್ಷಗಳನ್ನು ಪೂರೈಸಿದ್ದಾರೆ, ಇನ್ನು 2 ವರ್ಷಗಳು ಮಾತ್ರ ಬಾಕಿ ಇರತಕ್ಕಂಥ ಕಾಲ, ಆ ಸಮಯದಲ್ಲಿ ಅವರೆಲ್ಲ ಸಹ ಮತ್ತೊಮ್ಮೆ ಹಿಮಾಲಯ ಪರ್ವತದ ಪ್ರಾಂತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೂ ಕಾರಣವಾಗಿದ್ದು ಭೀಮಸೇನನ ಒಂದು ಧರ್ಮ ಸಂದೇಶ. ಮನುಷ್ಯ ತನ್ನ ಸಾಧನೆಯನ್ನು ಮಾಡದೇನೆ ನಿರರ್ಥಕವಾಗಿ ಕಾಲ ಕಳೆಯಬಾರದು ಅಂತ ಹೇಳಿದಾಗ ಅವರು ಬಂದು ಮತ್ತೆ ಜನಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯದಲ್ಲಿ ಮಗ್ನರಾಗಿದ್ದಾಗ ಒಂದು ಸಲ ಭೀಮಸೇನನ್ನು ಅಜಗರ, ಅಜಗರ ಅಂದರೆ ಹೆಬ್ಬಾವು ಅಂತ ಅರ್ಥ, ಅಂತ ಹೆಬ್ಬಾವು ಹಿಡಿದಿದೆ. ಆ ಕ್ಷಣಕ್ಕೆ ಧರ್ಮರಾಜ ಅಲ್ಲಿಗೆ ಹುಡುಕೊಂಡು ಹೋಗ್ತಾನೆ. ಆಶ್ಚರ್ಯವನ್ನು ಕಾಣ್ತಾ, ಎರಡು ಆಶ್ಚರ್ಯ ಅಂತ ಹಾವಿನ ನೋಡಿದ್ದೊಂದು ಆಶ್ಚರ್ಯ, ಭೀಮನನ್ನು ಹಿಡಿಯೋದು ಅಂದರೆ ಏನು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೂ ಭೀಮ ಸಿಕ್ಕ ದಾಖಲೆಯೇ ಇಲ್ಲ ಯಾರತ್ರ ಕೂಡ. ಹಾಗೆ ಸಿಕ್ಕಿದ್ದು ಅಂದರೆ ದೊಡ್ಡ ಸಮಸ್ಯೆ. ಒಂದು ಕಡೆಗೆ ಆತಂಕ ಅಭಿಮಾನದಿಂದ, ಇನ್ನೊಂದು ಕಡೆಗೆ ಪ್ರಶ್ನೆ. ಅಂಥ ಮಹಾಬಲಾಢ್ಯ ಶತಶೃಂಗ ಪರ್ವತದ ಮೇಲೆ ಬಿದ್ದರೆ ಮಗುವಾಗಿದ್ದಾಗ, ಆ ಶತಶೃಂಗ ಪರ್ವತವೇ ನೂರಾರು ಹೋಳಾಗಿ ಸೀಳೋಗಿರಬೇಕಾದ್ರೆ ಆತ ಹಿಡಿತಕ್ಕಂಥ ಹಾವು ಎಲ್ಲಿದೆ ಈ ಮಧ್ಯೆ? ಇದು ಬಹಳ ಮುಖ್ಯವಾದ ಮಾತು. ಅದನ್ನು ಹಾವಿಗೆ ಭೀಮನ್ ಏನೂ ಮಾಡಲಿಕ್ಕಾಗಿಲ್ಲ. ಬ್ರಹ್ಮದೇವರು ಹೇಳಿದ್ದ ಹಾಗೇನೆ, ಅತ್ಯಂತ ಬಲಾಢ್ಯ ನಿನ್ನ ಕೈಯಲ್ಲಿ ಸಿಕ್ಕಾಗ ಆತ ಸಮರ್ಥನಾಗಿದ್ದರೂ ಕೂಡ ಬಿಡಿಸ್ಕೊಂಡು ಹೋಗದೆ ಹೋದರೆ ಆಗ ನಿನ್ನ ಬಲವೆಲ್ಲ ಆತನಿಗೆ ಹೋಗುತ್ತೆ ಅಂತ ಹೇಳಿರೋದು. ಅದಕ್ಕೆ ಭೀಮಸೇನ ಸುಮ್ಮನೆ ಇದ್ದಿತ್ತು. ಕೆಲವರು ಹೇಳ್ಬೋದು, ಸುಮ್ಮನೆ ಇಲ್ಲ, ಅದು ಸುಮ್ಮನೆ ಇತ್ತು ಅಂತ ಕೇಳಿದರೆ, ಹಾವು ಕಂಡದಷ್ಟ ಪ್ರಶ್ನೆ ಮಾಡೋದೇನ ಇರಲಿಲ್ಲ, ಪಟ್ಟು ತಿನ್ನೋದೇ ಅದರ ಕೆಲಸ. ಆಗದೆ ಹೋದಾಗ ಈ ಸಮಸ್ಯೆಗಳೆಲ್ಲ ಕೂಡ, ಅಂದರೆ ಭೀಮನ್ ತಿನ್ನಲಿಕ್ಕಾಗಲಿಲ್ಲ ಅದಕ್ಕೆ ಅಷ್ಟೇ ಹೊರತು ಬೇರೆಯಲ್ಲ. ಹೋಗಲಿ, ಹಿಡಿಲಕ್ಕಾದರೂ ಆಯ್ತಲ್ಲ ಕೊನೆ ಪಕ್ಷ ಅಂತ ಕೇಳ್ಬೋದು ಯಾರಾದ್ರು. ಹಿಡಿಲಕ್ಕಾದರೂ ಆಯ್ತಲ್ಲ ಅಂತ ಕೇಳಿದರೆ ಅದು ಹಿಡಿದಿದ್ದಲ್ಲ, ಭೀಮಸೇನ ಅದಕ್ಕೆ ಅವಕಾಶ ಕೊಟ್ಟಿದ್ದು ಮಾತ್ರ ಅಂತ ಹೇಳಿದ್ದಾರೆ. ಅವಕಾಶ ಕೊಡದೆ ಹೋದರೆ ಆತನ ಪುಣ್ಯವೆಲ್ಲ ಹೋಗೋದಿಲ್ಲ, ಹೋಗೋದಾದ್ರೆ ಅವನಿಗೆ ಒಳ್ಳೆಯದಾಗೋದಿಲ್ಲ. ಅದು ನಿನ್ನೆ ಕೆಲವರು ಪ್ರಶ್ನೆ ಬಂದಿರುತ್ತೆ, ನಹುಷರಾಜ ಇಂದ್ರ ಪದವಿಯಲ್ಲಿ ಕೂತರೆ ಅವನಿಗೆ ಯಾತಕ್ಕೆ ಬುದ್ಧಿ ಹಾಗಾಯಿತು ಅಂತ ಪ್ರಶ್ನೆ. ಅವನಿಗೆ ಬುದ್ಧಿ ಯಾಕೆ ಆಗಬೇಕು ನೋಡಿ, ನಮಗಂತೂ ಗೊತ್ತು, ರಾಜಕಾರಣಿಗಳು ಪೀಠದಲ್ಲಿ ಕೂತರೆ ತಲೆ ತಿರುಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರ ಭರವಸೆಗಳು ಸಾಮಾನ್ಯ ಸುಳ್ಳಾಗತ್ತೆ ಜನಕ್ಕೆ ಗೊತ್ತಿದೆ, ಮತ್ತು ಮಾಡಬಾರದನ್ನು ಸಾಮಾನ್ಯ ಮಾಡ್ತಾರೆ ಅಂತಲೂ ಗೊತ್ತಿದೆ. ಆದರೆ ಇಂದ್ರ ಪದವಿಯಲ್ಲಿ ಕೂತ ವ್ಯಕ್ತಿ ಹಾಗೆ ಮಾಡ್ತಾನೆ ಅಂದರೆ, ಇಂದ್ರ ಪದವಿ ಬಹಳ ಪವಿತ್ರವಾದ ಪದವಿ ಅದು. ಹಿಂದಿನ ಕಾಲಕ್ಕೆ ನಮ್ಮ ರಾಜ್ಯಗಳೇ ಬಹಳ ಪವಿತ್ರವಾದ ಕಾಲ ಇತ್ತು. ಆಳುವ ರಾಜರುಗಳನ್ನು ಜನ ಬರೀ ರಾಜರು ಅಂತ ಕರಿತಿರಲಿಲ್ಲ, ಅವರನ್ನು ಮಹಾಸ್ವಾಮಿಗಳು ಅಂತ ಕರೀತಾ ಇದ್ರು. ರಾಜ ಪ್ರತ್ಯಕ್ಷ ದೇವತಾ ಅಂತ ಭಾವಿಸ್ತಾ ಇದ್ರು. ಎಂತೆಂಥ ದೊಡ್ಡದು ಮಹಾಮಹ ತಿಳಿದವರು ಕೂಡ ರಾಜರು ಬಂದು ಅಂತ ಹೇಳಿ, ರಾಜಾಜ್ಞೆ ಅಂದರೆ ಅದನ್ನು ದೇವರ ಸನ್ನಿಧಾನ ಅಂತ ನೋಡ್ತಾ ಇದ್ರು. ಅಂಥ ಕಾಲ ಇತ್ತು. ಭಗವದ್ಗೀತೆಯಲ್ಲೇ ಬರುತ್ತೆ, ನರಾಣಾಂಚ ನರೇಂದ್ರೋಹಂ ಅಂತ ಕೃಷ್ಣ ಹೇಳುತ್ತಾರೆ, ರಾಜಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳುತ್ತಾರೆ. ಅಂಥ ಕಾಲ ಇತ್ತು. ಬಾಂಧಾತ ನಹುಷೋ ಅಂಬರೀಷ ಸಗರೌ ರಾಜಾ ಭೃತುರ್ ಹೈಹಯ ಇತ್ಯಾದಿ ಪ್ರತಿನಿತ್ಯ ಮಂಗಲಾಷ್ಟಕದಲ್ಲಿ ರಾಜ ಮಹಾರಾಜ ನಮಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಈ ಕಾಲದ ಒಬ್ಬರಾಜರ ಹೆಸರು ಅದರಲ್ಲಿಲ್ಲ, ಇರೋದೆಲ್ಲ ಹಿಂದಿನ ಕಾಲದ ಪುಣ್ಯಾತ್ಮರಾದ ರಾಜರ ಹರಿಶ್ಚಂದ್ರಾದಿಗಳ ಕಥೆಗಳು ಅದರಲ್ಲಿ ಉಂಟು. ಅಂದಮೇಲೆ ಇಂದ್ರ ಪದವಿ ಭೂಲೋಕದ್ದಲ್ಲ, ದೇವಲೋಕದ್ದು. ಅದು ಹೇಳಿ ಕೇಳಿ ತುಂಬ ಚೆನ್ನಾಗಿರಬೇಕು, ಯಾಕೆ ಹಾಗಾಗಿತ್ತು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಆ ಪದವಿಯ ತಪ್ಪಲ್ಲ, ಅರ್ಹತೆ ಇಲ್ಲದವನು ಪದವಿಯಲ್ಲಿ ಕೂತರೆ ಅವನು ಹಾಗೆ ಆಡ್ತಾನೆ ಅಂತ ಹೇಳಿದ್ದಾರೆ. ಅರ್ಹತೆ ಇಲ್ಲದವನು ಕೂತರೆ ಹಾಗಾಗತ್ತೆ, ಅದಕ್ಕೆ ಅರ್ಹತೆ ಬೇಕದೆ. ನಹುಷನಿಗೆ ಅರ್ಹತೆ ಇರಲಿಲ್ಲ, ಆತನೇ ಒಪ್ಕೊಂಡಿದ್ದ ಪಾಪ ಇಲ್ಲ ಅಂಥೇಳಿ. ಕೊನೆಗೆ ಅವಕಾಶ ಕೊಟ್ಟರು, ಅದಕ್ಕೆ ವರ ಕೊಟ್ಟಿದ್ದನ್ನು ಏನು ಮಾಡ್ಕೊಂಡಾತ, ಎಲ್ಲ ಉಪಯೋಗ ಮಾಡ್ಕೊಂಡು ಹೊರಟ, ಹೆಚ್ಚಾಗಲಿಕ್ಕೆ ಶುರುವಾಯ್ತು. ಅದು ಅರ್ಹತೆ ಇಲ್ಲದೆ ಹೋದರೂ ಕೂಡ ಅದು ಸಮಸ್ಯೆನೇ. ಅರ್ಹತೆ ಇಲ್ಲದವರಿಗೆ ಅರ್ಹತೆ ಬಂದರೂ ಯೋಚನೆ ಇಲ್ಲ, ಅರ್ಹತೆ ಇಲ್ಲದವ್ರಿಗೆ ಅರ್ಹತೆ ಯಾರಾದರೂ ಕೊಟ್ಟಿದ್ದು ಬರುತ್ತಲ್ಲ, ಅದು ಸಾಮಾನ್ಯ ತಲೆ ತಿರುಗಿಸುತ್ತೆ ಅಂತ ಹೇಳಿದ್ದಾರೆ. ತಲೆ ತಿರುಗಿಸುತ್ತೆ ಎಂಬುದು ಬಹಳ ವಿಚಾರ, ಒಂದು ಎಷ್ಟೋ ಜನ ಹೇಳ್ತಿರ್ತಾರೆ. ಅರ್ಹತೆ ಇಲ್ಲದವರಿಗೆ ಬಂದ ಕಾಲಕ್ಕೆ ಅದು ದುರುಪಯೋಗ ಮಾಡ್ತಾನೆ ಹೊರತು ಸದುಪಯೋಗ ಮಾಡೋದಿಲ್ಲ. ನಹುಷರಾಜನ ಪುಣ್ಯ ತುಂಬ ಜಾಸ್ತಿ ಆಯಿತು. ಸಾಮಾನ್ಯ ಪಾಪ ಜಾಸ್ತಿ ಆದರೂ ಮನುಷ್ಯ ಕೆಟ್ಟದ್ದು ಮಾಡ್ತಾನೆ, ಪುಣ್ಯ ಜಾಸ್ತಿ ಆದರೂ ಕೆಟ್ಟದ್ದು ಮಾಡ್ತಾನೆ. ಇದು ಒಂದು ಭಾರಿ ಆಶ್ಚರ್ಯ. ಪುಣ್ಯನೂ ಜಾಸ್ತಿ ಆಗಬಾರ್ದು, ಪಾಪವೂ ಜಾಸ್ತಿ ಆಗಬಾರ್ದು. ನಮಗೆ ಪಾಪ ಜಾಸ್ತಿ ಆಗೋರು ಅಂತ ಅರ್ಥವಾಗಿದೆ, ಪುಣ್ಯ ಜಾಸ್ತಿ ಆಗೋರು ಏನರ್ಥ ನೋಡೋದಕ್ಕೆ? ನಮಗೆ ಒಂಥರ ಹುಷಾರಾಗಿರ್ಬೇಕು, ಓ ಪುಣ್ಯ ಜಾಸ್ತಿ ಆಗಿಬಿಟ್ರೆ ಕಷ್ಟ, ಇಷ್ಟು ಪಾಪ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತಿದ್ವಿ. ಇನ್ನು ಕೇಳಿದ ಮೇಲೆ ಏ ಪುಣ್ಯ ಜಾಸ್ತಿ ಆದರೆ ಕಷ್ಟ ಅಂತ ಎದ್ರಿಕೊಳ್ಳೋಕ್ಕಾಗತ್ತೆ ಅಂತ ಕೇಳಿದರೆ, ಇವತ್ತು ಹಾಗೇನೆ. ಇವತ್ತು ಬಡವನು ಗುಡಿಸಲಿಗೆ ಹೋಗಿ ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಅವ್ನು ಬದುಕಲಿಕ್ಕೆ ದುಡ್ಡೇ, ದುಡುಕ ಇದಾಗಿ ಕೇಳ್ತಾರೆ. ರೇಡ್ ಮಾಡೋದು ಅದೆಲ್ಲ ಯಾರ ಮೇಲೇ? ಹಣಕಾಸು ಇದ್ದವ್ರ ಮೇಲೇನೆ. ಯಾತಕ್ಕೆ? ಅದು ಇನ್ಕಮ್ಗಿಂತ ಜಾಸ್ತಿ ಇದ್ದರೆ ಆಗ ಅದು ಅಟ್ಯಾಕ್ ಮಾಡುತ್ತೆ. ಈ ನಮ್ಗೆ ಅರ್ಥ ಆಗುತ್ತೆ. ಲೋಕದಲ್ಲೂ ಕೂಡ ಅಷ್ಟೇ, ಹೆಚ್ಚು ಆಸ್ತಿ ಇರೋದು ತಪ್ಪಲ್ಲ, ಅದು ಅಕೌಂಟಬಲ್ ಆಗದೆ ಹೋದರೆ ತಪ್ಪೇ ಅದು. ಒಂದು ಆಗ ಒಂದು ಪನಿಷಬಲ್ ಅಫೆನ್ಸ್ ಅದು. ಒಂದು ಬಡವನಿಗೆ ಯಾರು ಶಿಕ್ಷೆ ಕೊಡೋದಿಲ್ಲ. ಹಚ್ಚಿ ಶ್ರೀಮಂತ ಎಷ್ಟೋ ಸರ್ತೆ ಅದು ಅನಧಿಕೃತವಾದ ಸಂಪತ್ತಾದರೆ ಹಿಡಿದಾಕಿಬಿಡ್ತಾರೆ. ಅನಧಿಕೃತ ಪುಣ್ಯ ಹಾಗೆ, ಧನ ಇದು ಕೊಟ್ಟು ಪುಣ್ಯ, ಅನಧಿಕೃತವಾದ ಧನ ಹೀಗೆ ಬಂಧಕನೋ, ಅನಧಿಕೃತವಾದ ಪುಣ್ಯ ಕೂಡ ಅದು ಬಂಧಕನೇ. ಅದಕ್ಕೆ ಅಧಿಕ ಪುಣ್ಯ ಅಂತ ಕರೀತಾರೆ. ನಮಗೆ ಇನ್ನೂ ಅರ್ಥ ಆಗಿದ್ರೆ ಓವರ್ ಸ್ಪೀಡ್ ಅಂತ ಹಿಂದೆ ಹೇಳಿದೆ. ಸ್ಪೀಡ್ ಒಳ್ಳೆಯದೆ, ಓವರ್ ಸ್ಪೀಡ್ ಆದರೆ ಡೇಂಜರಸ್. ಅದು ಅರ್ಥ ಮಾಡಿಕೊಂಡ್ರೆ ಹೇಳ್ತಾರೆ, ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸ್ಪೀಡ್ ಭಾರಿ ಚೆನ್ನಾಗೇನೆ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಗೋವಿಂದ ಆಗಿಬಿಡ್ತಾನವೇ. ಅದಕ್ಕೆ ಆ ಥರ, ಅದಕ್ಕೆ ಒಳ್ಳೆಯ ಮುಖ ಕೆಟ್ಟ ಮುಖನೂ ಇದೆ. ಇನ್ನು ನಮಗೆ ಡ್ರೈವಿಂಗ್ ಗೊತ್ತಿಲ್ಲದರೂ ಪರ ವೋಲ್ಟೇಜ್ ಅಂತ ಗೊತ್ತಲ್ಲ, ವೋಲ್ಟೇಜ್ ಹೆಚ್ಚಾಗಿಬಿಟ್ರೆ ಎಷ್ಟಿಲ್ಲ, ಸಾವಿರಾರು ರೂಪಾಯಿ ಇನ್ಸ್ಟ್ರೂಮೆಂಟ್ ಹೋಗಿಬಿಡುತ್ತೆ ಆ ಕಡೆ, ಹತ್ತು ರೂಪಾಯಿ ಇನ್ಸ್ಟ್ರೂಮೆಂಟ್ ನನ್ನ ಕ್ಷಣಕ್ಕೆ ಬರ್ನಾಗಿ ಹೋಗುತ್ತೆ. ನೋಡಿ, ಕರೆಂಟ್ ಇಲ್ಲದೆ ಹೋದರೂ ಪ್ರಯೋಜನ ಇಲ್ಲ, ವೋಲ್ಟೇಜ್ ಜಾಸ್ತಿ ಇದ್ದರೂ ಅಪಾಯ ಉಂಟು. ವೋಲ್ಟೇಜ್ ಜಾಸ್ತಿ ಇದ್ದರೆ ಹೇಗೋ ಹಾಗೆ ಅಧಿಕ ಪುಣ್ಯ ಅತ್ಯಂತ ಬಂಧಕವಾದದ್ದು ಅಂತ ಹೇಳಿದ್ದಾರೆ. ನಹುಷರಾಜನ ಏನಾಯ್ತೀಗ, ಋಷಿಗಳ ಮುನಿಗಳ ಪುಣ್ಯವನ್ನೆಲ್ಲ ತಗೊಂಡ, ಅಷ್ಟು ಅರ್ಹತೆ ಇಲ್ಲ, ಅದಕ್ಕೆ ಅವನಿಗೆ ಪಾಪದಂತೆ ಕೆಲಸ ಮಾಡ್ತಾ ಇದ್ದ. ಇನ್ನು ಹೆಚ್ಚು ಊಟ ಮಾಡಿದರೆ ಹೇಗೆ ಅಜೀರ್ಣ ಆಗುತ್ತಾ, ಹಾಗೆ ಜೀರ್ಣ ಆಗಷ್ಟು ಊಟ ಮಾಡಿದರೆ ತೊಂದರೆ ಇಲ್ಲ. ಭಾರಿ ಒಳ್ಳೆಯದೇ, ಕ್ಷೀರೆ ಕುಡಿಬೋದು ಇವನು ಬೇಕಾದರೆ, ಭಾರಿ ಒಳ್ಳೆಯದೇ. ಅದೇ ಅದು ಬರೀ ಹಾಲು ಕುಡಿದ್ರೆ ಜಾಸ್ತಿ ವಾಂತಿ ಆಗುತ್ತೆ ಅಷ್ಟೇ, ಕೆಲ ಮಾಡ್ಕೊತಲ್ಲೇ ಅದೇ ಆಗುತ್ತೆ. ಅಂದರೆ ಮಿತಿಮೀರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸರಿ ಅರ್ಥ ಮಾಡಿಕೊಂಡ್ರೆ ಮಿತಿಮೀರಿದ ಪುಣ್ಯ ಅಪಾಯಕರ, ಆತನಿಗೆ ಹಾಗಾಗಿತ್ತು ಪಾಪ. ಅದಕ್ಕೆ ಆತನ ತಲೆ ಏನೇನೋ ಅಡ್ಡದಾರಿ ಹಿಡಿದೋಯ್ತದೆ. ಅದರ ಫಲಿತಾಂಶ ಸಲ್ಲದ್ದನ್ನು ಬಯಸ್ತ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ. ಅಯೋಗ್ಯವನ್ನು ಇಷ್ಟಪಡಬಾರದು, ಇಷ್ಟಪಟ್ಟರೆ ಅವನು ಶಿಕ್ಷೆ ಅನುಭವಿಸ್ತಾನೆ. ಯಾರು ಹುಡುಗ ಹಾರ್ತಿದ್ದ ಬಿದ್ದ ಹೋಗ್ಲಿ ಬಿಡ, ಸಮಾಧಾನ ಮಾಡಿಬಿಡ್ತಾರೆ. 80 ವರ್ಷದ ಮೂಲಕ ಹಾರ್ಲಕ್ಕೆ ಹೋಗಿ ಬಿದ್ದೆ ಅಂದರೆ ನಿನಗೆ ಗ್ರಾಚಾರ ಆಗಿತ್ತು ಅಂತ ಕೇಳಿದೆ. ಓಡಾಡಕ್ಕೆ ಬರೋದಲ್ಲಿ ನೆಟ್ಟಿಗೆ ಯಾಕೆ ಹಾರ್ಲಕ್ಕೆ ಹೋದೆ ಅಂತ ಕೇಳುತ್ತ. ಬೈತನಿಗೆ ಆಗೋದಲ್ಲಿ ಯಾಕೆ ಹಾರ್ತಾ ಇದ್ದೀ ಅಂತ ಕೇಳುತ್ತ. ಹುಡುಗನಿಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ತಪ್ಪಾಗಿ ಇನ್ನೊಮ್ಮೆ ಹುಷಾರಾಗಿ ಹಾರೋ ಅಂತಾರೆ. ಹಾರಬೇಡ ಅಂತ ಹೇಳಿದ್ರೆ ಹುಷಾರಾಗಿ ಹಾರೋದು, ಇವನಿಗೆ ಹಾರಲೇಬೇಡ ಅಂತ ಹೇಳುತ್ತ. ಅದು ಅರ್ಥ ಮಾಡ್ಕೊ. ಅಯೋಗ್ಯ ಅಂದರೆ ಅದೇ, ಯಾವನಿಗೆ ಯಾವುದಲ್ಲ ಅರ್ಹತೆ ಇಲ್ಲ ಅದನ್ನು ಅವ್ನು ಮಾಡಲಿಕ್ಕೆ ಹೋದರೆ ಅವನಿಗೂ ಅಪಾಯ, ಜೊತೆಗಿದ್ದವ್ರಿಗೂ ಅಪಾಯ. ಆ ಡ್ರೈವರ್ ತಪ್ಪು ಇಡೀ ಬಸ್ನವ್ರು ಕೊಂದು ಬಿಡುತ್ತಲ್ಲ. ಹಾಕಿ ಅದನ್ನೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ ಅಂತ ಕರೀತಾರೆ. ನಮ್ಮ ಜನಕ್ಕೆ ಗೊತ್ತಿಲ್ಲ ಅವ್ರು ಏನೋ ಮಾಡ್ತಾರೆ, ನಮಗೇನು ಯೋಚನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು, ಅವ್ರು ಯಾರು ಸಹವಾಸದಲ್ಲಿದ್ದಾರೋ ಅವ್ರು ಮಾಡೋ ತಪ್ಪಿ ಇವರು ಬಲಿಯಾಗ್ತಾರಾದ್ರಿಂದ ನಾವು ದುಸ್ಸಹವಾಸವನ್ನು ಮಾಡಲೇಬಾರದು ಎಂಬುದು ಶಾಸ್ತ್ರದ ಸಂದೇಶ. ನಾವು ಶನಿಗೆ ಪ್ರಾರಬ್ಧವಶಾತ್ ಇಂಥ ಆಪತ್ತು ಬಂದಿತ್ತು, ಅದಕ್ಕೆ ಆತನ ಬುದ್ಧಿ ಕೆಟ್ಟೋಯ್ತು, ಅದನ್ನೆಲ್ಲ ವಾಪಸ್ ತಗೋಬೇಕು. ಸೈಫನ್ ಸಿಸ್ಟಮ್ನಲ್ಲಿ ತಗೋಬೇಕು. ಈಗ ಸೈಫನ್ ಅಂದ್ರೆ ಗೊತ್ತ ನೋಡೋದು, ಗೊತ್ತೇ ಆಗೋದು. ಆರಾಮಾಗಿ ಈ ಕಡೆ ಶಿಫ್ಟ್ ಆಗಬೇಕು. ಸೈಫನ್ ವೈಶಿಷ್ಟ್ಯ ಅಂದರೆ ಎಷ್ಟು ಉಳಿಬೇಕು ಅಷ್ಟು ಉಳಿಯುತ್ತೆ, ಪೂರ್ತಿ ಹೋಗೋದಿಲ್ಲ. ಎಷ್ಟು ಉಳಿಯುತ್ತೆ ಅಷ್ಟು ಉಳಿಯುತ್ತಲ್ಲ, ಆ ಥರ ಉಳಿಯೋ ಒಂದು ವ್ಯವಸ್ಥೆ ಮಾಡಿದ್ರಿಂದ ನರಸರಾಜನಿಗೆ ಬಲ. ಭೀಮನ್ ಹೇಗಾಗಿ ಹೆಚ್ಚೆಚ್ಚು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ, ಅದೆಲ್ಲ ಭೀಮನಿಗೆ ಬರಲಿಕ್ಕೆ ಶುರುವಾಯಿತು. ಆಶ್ಚರ್ಯ ಅಂದರೆ ಅವನಲ್ಲಿತ್ತು ಬುದ್ಧಿ ಕೆಟ್ಟೋಗಿತ್ತು, ಎಲ್ಲ ಭೀಮನಿ ಶಿಫ್ಟ್ ಆಯಿತು. ಏನಾದ್ರು ಬುದ್ಧಿ ಕೆಟ್ಟಾ? ಏನೂ ಇಲ್ಲ. ಯಾತಕ್ಕೆ? ಭೀಮನ ಯೋಗ್ಯತೆಗೆ ಎಷ್ಟಾದರೂ ಕಡಿಮೆನೆ. ರಾಮದೇವರೇ ಹೇಳ್ತಾರೆ, ಹನುಮಂತನ ಏನು ಕೊಟ್ಟರು ಸಾಲದು ಅಂತ ಹೇಳಿಬಿಡ್ತಾರೆ. ಹನುಮಂತನೇ ಭೀಮಸೇನ, ಆದ್ದರಿಂದ ರಾಮದೇವರಿಗೆ ಮಾತು ಹೇಳಿದರೆ ಹನುಮಂತ ಹಿಡಿದರ್ಸ್ ಎನಿಥಿಂಗ್ ಅಂತಾರೆ. ಏನು ಕೊಟ್ಟರು ಕೂಡ ಅವ್ರು ಹೇಳ್ತಾರೆ, ರಾಮ ನೀನು ಏನು ಕೊಡಬೇಕು ಹನುಮಂತ, ನೀನು ಮೋಕ್ಷ ಕೊಟ್ಟರು ಏನು ಕೊಟ್ಟಾಗಲ್ಲ ಅಂತ ಹೇಳಿಬಿಡ್ತಾರೆ. ಮೋಕ್ಷ ಕೊಟ್ಟರು ಏನು ಕೊಟ್ಟಾಗಲ್ಲ, ಸಹಭೋಗವನ್ನು ಕೊಡ್ತೇನೆ, ಅದೂ ಸಾಲದು, ಇನ್ನೇನು ಬೇಕು ಅಂತ ಕೇಳಿದರೆ ಏನು ಬೇಡ ಅಂತ ಹನುಮಂತ ಹೇಳಿದಾಗ ರಾಮದೇವರು ಹೇಳಿದ್ದು ಬ್ರಹ್ಮ ಪದವಿಯನ್ನೇ ಕೊಡ್ತೇನೆ ಅಂತ ಹೇಳಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಬ್ಬರು ಕಂಪ್ಯಾರಿಸನ್ ಹೇಗಿದೆ. ನಹುಷ ನೋಡಿದರೆ ಪೂರ್ವಜ, ದೊಡ್ಡ ರಾಜನಾಗಿದ್ದವನು. ಭೀಮಸೇನ ಬರೀ ಯುವರಾಜ ಅಷ್ಟೇ, ರಾಜನಲ್ಲ. ಆದರೆ ಯಾವ ರಾಜರೂ ಆಗುವ ಆ ಒಂದು ತೂಕಕ್ಕೆ ಬರೋದು. ರಾಮನನ್ನು ಬಿಟ್ಟ ಮೇಲೆ ಭೀಮನಂತ ಸುಸಮರ್ಥ ಕ್ಷತ್ರಿಯರಲ್ಲಿ ಆಗಲೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಾಮರ್ಥ್ಯ ಇತ್ತು. ಅಷ್ಟು ಪುಣ್ಯವನ್ನು ಸುಖವಾಗಿ ಜೀರ್ಣ ಮಾಡ್ಕೊಂಡ್ಬಿಟ್ಟ. ಭೀಮ ಎಲ್ಲೂ ಅನೇಕರು ಭೀಮ ಅಂದರೆ ಮುಂಗೋಪಿ ಅಂತ ತಿಳ್ಕೊಂಡಿರ್ತಾರೆ. ಇಡೀ ಮಹಾಭಾರತ ಓದಿ ಭೀಮ ಎಂದೂ ರೇಗೇ ಇಲ್ಲ, ಇದು ಆಶ್ಚರ್ಯ. ಕೋಪಗೊಂಡಿದ್ದು ಬೇರೆ, ತಪ್ಪು ಮಾಡಿದ ಕೋಪಗೊಳ್ಳೋದ ಗುಣ ಅದು ಒಂದು. ವಿನಾಕಾರಣ ರೇಗೋದು, ಸಿಟ್ಟು ಮಾಡಿಕೊಳ್ಳೋದು ಭೀಮನ ಪದ್ಧತಿ ಅಲ್ಲ ಅದು. ಅದು ಯಾರು ಮಾಡ್ಕೋತಾರೆ? ಅದಕ್ಕೆ ಕೈಲಾಗದವ್ರು ಮಾಡ್ಕೋತಾರೆ. ಕೈಲಾಗದವ್ರು ಮೈ ಬೈ ಪರಿಚಿಕೊಂಡ ಅಂತ ಒಂದು ಗಾದೆ ಇದೆಯಲ್ಲ. ಅದಕ್ಕೆ ಭೀಮನಿಗೆ ಅಂತ ಟೆನ್ಷನ್ ಬರೋ ಕಾರಣನೇ ಇಲ್ಲ ಭೀಮನಿಗೆ. ಅಂತ ಪರಿಪೂರ್ಣವಾದ ವ್ಯಕ್ತಿತ್ವ ಭೀಮನದು. ಆದ್ದರಿಂದ ನಹುಷನ ಬುದ್ಧಿ ಕೆಡಲಿಕ್ಕೆ ಅದ ಕಾರಣ ಇದು ಹೀಗಾಯಿತು. ಇನ್ನೀಕರು ಮತ್ತೊಂದು ಪ್ರಶ್ನೆಯೂ ಮಾಡಿರಬಹುದು. ಈಗ ಕೇಳಿದರು, ಯಾರು ಪ್ರಶ್ನೋತ್ತರಕ್ಕೆ ಅವಕಾಶ ಉಂಟ ಅಂತ ಕೇಳಿದರು. ಖಂಡಿತ ಅವಕಾಶ ಇದೆ. ಯಾವುದೋ ಉದ್ದೇಶ ಸುಮ್ಮನೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿಲ್ಲ. ಒಳ್ಳೆ ಪ್ರಶ್ನೆಗಳು ಬಂದರೆ ತುಂಬ ಒಳ್ಳೆ, ಜನಕ್ಕೂ ಒಳ್ಳೆಯದು ಅವರಿಗೂ ಒಳ್ಳೆಯದೇನು, ಅವಶ್ಯವಾಗಿ ಕೇಳಬಹುದು. ಆದರೆ ಅದನ್ನು ಬರ್ಕೊಟ್ಬಿಟ್ರೆ ಭಾರಿ ಒಳ್ಳೆಯದಷ್ಟೇ, ಉಳಿದವ್ರಿಗೂ ಉಪಯೋಗ ಆಗುತ್ತೆ ಅದನ್ನು ಹೇಳ್ಬೋದು. ಎಲ್ರಿಗೂ ಉಪಯುಕ್ತವಾದ ಪ್ರಶ್ನೆ ಆದರೆ ಇಲ್ಲೇ ಹೇಳ್ತೇನೆ. ತೀರ ವೈಯಕ್ತಿಕ ಪ್ರಶ್ನೆ ಆದರೆ ಇಲ್ಲಿ ಹೇಳೋದಿಲ್ಲ, ಪ್ರತ್ಯೇಕ ಹೇಳಿದ್ರೆ ಆಯ್ತಷ್ಟೇ. ಅಂತೂ ಪ್ರಶ್ನೋತ್ತರಗಳು ಯಾವಾಗಲೂ ತುಂಬ ಶ್ಲಾಘ್ಯವಾದದ್ದೇನೆ. ಆದಷ್ಟು ಪ್ರಶ್ನೋತ್ತರಕ್ಕೆ ಅವಕಾಶ ಇಲ್ಲದಂತೆ ಅಲ್ಲಲ್ಲೇ ಪ್ರಶ್ನೆ ಇರುತ್ತೆ, ಶಾಸ್ತ್ರದ ಉತ್ತರ ಇದ್ದೇ ಇರುತ್ತೆ. ಅಲ್ಲಿಗೂ ಕೆಲವು ಬೇರೆ ಪ್ರಶ್ನೆ ಬಂದರೆ ಏನು ಸಂಕೋಚ ಪಡಬೇಕಾದ ಕಾರಣ ಇಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾವು ಕೇಳಿದ್ದೇವೆ. ಇಂದ್ರದೇವರು ಉತ್ತರಾಸುರನ್ನು ಕೊಂದರು ಅಂತ ಹೇಳ್ತೀರಿ, ಪಾಪ ಬಂತು ಅಂತ ಹೇಳಿದಿರಿ, ಇದ್ಯಾವ ನ್ಯಾಯ ಇದು? ಋತ್ರಾಸುರ ಮಹಾಪಾಪ, ವೀರಪ್ಪನ ಹಿಡಿದ್ರೆ ಪಾಪ ಬರುತ್ತೆ, ಅದ್ರ ಗತಿ ಏನಾಗಬೇಕು? ಹಿಡಿದು ಹಿಡಿದವಾದ್ರೆ ಪಾಪ ಬರುತ್ತೆ, ಹಿಡಿದ್ರೆ ಪುಣ್ಯ ಬರುತ್ತೆ ಅಂತ ಕೇಳುತ್ತೆ. ಕಳ್ಳನ ಹಿಡಿದ್ರೆ ಪಾಪ ಅಂತ ಯಾರು ಹೇಳ್ತಾರಾ? ಕೊಲಗಡಕನ ಹಿಡಿದ್ರೆ ಅವಾರ್ಡ್ ಕೊಡ್ತಾರ ಅವನಿಗೆ. ಅಂಥದ್ದು ಋತ್ರಾಸುರನ್ನು ಕೊಂದರೆ ಇಂದ್ರದೇವರಿಗೆ ಪಾಪ ಹೇಗೆ ಬಂತು ಅಂತ ಅದೊಂದು ಪ್ರಶ್ನೆನೇ. ಮತ್ತೆ ಅದಕ್ಕೆಲ್ಲ ಉತ್ತರ ಕೊಡೋದ್ರೆ ಶಾಸ್ತ್ರ ಏನೇನು ಹೇಳುತ್ತೆ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಇಂದ್ರದೇವರಿಗೆ ಋತ್ರಾಸುರನ್ನು ಕೊಂದಿದ್ದಕ್ಕೆ ಪಾಪ ಅಲ್ಲ, ಭಾರಿ ಪುಣ್ಯ ಬಂತು ಅಂತ ಹೇಳ್ತಾರೆ. ಅದು ವಿಶೇಷ. ವೃತ್ರಂ ಹತ್ವಾ ಇಂದ್ರೋ ಮಹಾನಾಸ ಅಂತ ಹೇಳ್ತಾರೆ. ವೃತ್ರಾಸುರನ್ನು ಕೊಲ್ಲವರಿಗೂ ಇಂದ್ರದೇವರಿಗೆ ಬರೀ ಇಂದ್ರ ಅಂತ ಹೆಸರಿತ್ತಂತೆ. ವೃತ್ರಾಸುರನ್ನು ಕೊಂದ ಮೇಲೆ ಮಹೇಂದ್ರ ಅಂತ ಹೆಸರು ಬಂತಂತೆ. ಇದು ವಿಶಿಷ್ಟವಾದ ಕೀರ್ತಿ ಬಂತೆ ಹೊರತು ಕಡಿಮೆ ಆಗಲಿಲ್ಲ. ಮತ್ತೆ ಪಾಪ ಬಂತು ಅಂತ ಹೇಳ್ತಿರಲ್ಲ ಅಂತ ಕೇಳಿದರೆ, ಈ ಪಾಪ ಅನ್ನೋದು ಸೆಕೆಂಡರಿ ಅಷ್ಟೇ. ನಹಿ ಲೋಕಾವನಂ ಪಾಪ, ಲೋಕ ರಕ್ಷಣೆ ಮಾಡೋದು ಪಾಪದ ಕೆಲಸನಾ? ಅಲ್ಲ. ಆದರೆ ಬ್ರಹ್ಮಹತ್ಯ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಅದೇ ಟೋಕನ್ ಇದ್ದಿದ್ದಾಗ ಲೆಕ್ಕ. ಎಷ್ಟೋ ಸರ್ತಿ ಒಳ್ಳೆ ಕೆಲಸ ಮಾಡಿದರೂ ಕೆಲವು ಸರ್ತಿ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಹಾರ್ಟ್ ಆಪರೇಷನ್ ಮಾಡ್ತಾನೆ, ಭಾರಿ ಪುಣ್ಯಕಾರ್ಯ, ಸಮಸ್ಯೆ ಉಂಟಾ ಆಪರೇಷನ್ ಸಕ್ಸಸ್ಫುಲ್ ಬೇರೆ, ಜೊತೆಗೆ ಸಮಸ್ಯೆನೇ ಇಲ್ಲ. ಆದರೆ ಕಷ್ಟ ಮಾಡೋ ಕೆಲಸ ಏನೋ ಕೈ ತೊಳ್ಕೊತಾನೆ. ಕೈ ತೊಳ್ಕೋಬೇಕಾಗಿದ್ರೆ, ಕೈಯಾಗಿ ತೊಳ್ಕೋಬೇಕಾಗಿದ್ರೆ ಅಂತ ಕೇಳಿದರೆ ಆ ಥರ ಅದು ಆಪರೇಷನ್ ಒಳ್ಳೆ ಕೆಲಸ, ರಕ್ತ ಕೈಗತ್ತಿದ್ದು ಹೋಗ್ಬೇಕಲ್ಲ ಆ ಟೈಪ್. ಈ ರಕ್ತ ಕೈಗತ್ತಿ ಶುದ್ಧ ಕೈ ಹಾಗಾಗಬೇಕು ಆ ಥರ ಅದು ಒಂದು ಪುಣ್ಯಕಾರ್ಯನೂ ಹೌದು, ಕೈ ತೊಡ್ಕೊಳ್ಳೋದು ಹೌದು. ಮತ್ತೆ ಆ ರೀತಿಯಾಗಿ ನಾವು ಯೋಚನೆ ಮಾಡಿಬಿಟ್ರೆ ಪುಣ್ಯಕಾರ್ಯಕ್ಕಿಂತ ಅಂಟಿರುತ್ತಾ ಅಂದರೆ ಅಂಟಿರುತ್ತೆ. ಊಟ ಯಜ್ಞ ಊಟ ಕೈ ತೊಳ್ಕೊಳ್ಳಿ, ಅದಕ್ಕೆ ಕೈ ತೊಳ್ಕೊಳ್ಳೋ ಯಜ್ಞ ಅಂತೇಳಿ ಕೈ ತೊಳ್ಕೊಳ್ಳಿ ಎದ್ದು ಬಿಡ್ತಾರೆ, ಹಾಗೆ ಚಮಚೆ ಉಪಯೋಗಿಸಿ ಎದ್ದು ಬಿಡ್ತಾರೆ. ತಪ್ಪೋದು. ಹೇಗೆ ಆಪರೇಷನ್ ಮಾಡಿದ್ಮೇಲೆ ಕೈ ತೊಳ್ಕೊಳ್ಬೇಕೋ ಇದು ಹಾಗೆ, ಇದು ಕೂಡ ಕೈ ತೊಳ್ಕೊಳ್ಳೋದು ಯಾತಕ್ಕೋಸ್ಕರ, ಆ ಶುದ್ಧಿ ಮನೆಯೆಲ್ಲ ಹರಡಬಾರ್ದು, ಅಗಳುಗಳಿರುತ್ತಲ್ಲ ಬಲಬೇಗ ಕ್ರಿಮಿಗಳು ಕೀಟಕ್ಕೆ ಬರುತ್ತೆ, ಅದಕ್ಕೆ ಇರುವೆ ಇರುವೆ ಬೇಗ ಬರುತ್ತದೆ. ಅದು ಬೆಂದ ಪದಾರ್ಥಕ್ಕೆ ಹಸಿ ಪದಾರ್ಥ ಬರೋದು ಜಾಸ್ತಿ, ಎಲ್ಲ ಟವಲ್ ವರ್ಷವೂ ಟವಲಿ ಬರುತ್ತೆ, ಮನೆಯೆಲ್ಲ ಹರಡಿಬಿಡುತ್ತೆ. ರೋಗಾಣುಗಳಿಗೆ ಮೇನ್ ಎಂಟ್ರಿ ಸಿಗುತ್ತೆ, ಬರೀ ಇರುವೆಗಳಷ್ಟೇ ಅಲ್ಲ, ರೋಗಾಣುಗಳಿಗೆ ಎಂಟ್ರಿ ಸಿಗುತ್ತೆ. ಅದಕ್ಕೆ ನಮ್ಮಲ್ಲಿ ಎಷ್ಟು ಮಟ್ಟಿ ಪದ್ಧತಿ ಅಂದರೆ ಕೈದೊಳಕ್ಕಿಂತ ಮುಂಚೆ ಇನ್ನು ಊಟ ಆಗಿಲ್ಲ ಅಂತಲೇ ಅರ್ಥ. ಅಲ್ಲಿವರೆಗೂ ಶುದ್ಧಿ ಮೇಂಟೈನ್ ಮಾಡಬೇಕು. ಅಂದರೆ ನಮ್ಮ ಶಾಸ್ತ್ರದ ಮಾತುಗಳೆಲ್ಲ ನಮ್ಮ ಹೈಜಿನ್ ಪಾಯಿಂಟ್ ಆಫ್ ತಗೊಂಡ್ರೂ ಕೂಡ ಅಷ್ಟು ಪರಿಪೂರ್ಣ, ಇನ್ನು ನೋಡೋದು ಡಿಸೆನ್ಸಿ ದೃಷ್ಟಿಯಿಂದನೂ ಭಾರಿ ಚೆನ್ನಾಗಿರುತ್ತೆ. ಅದೆಲ್ಲ ಲೋಕದಲ್ಲಿ ಶುದ್ಧಿ ಬದಲಾದವುಗಳು ಇನ್ನೊಬ್ಬರಿಗೂ ಕೂಡ ಅದರಿಂದ ಎಲ್ಲ ವಿಧವಾದ ಕಲ್ಯಾಣವಾಗುತ್ತೆ. ಆ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಕೈ ತೊಳ್ಕೊಂಡು ನಾವು ಕಂಡಿದ್ದೇವೆ, ಆದ್ದರಿಂದ ಏನೂ ತಪ್ಪಲ್ಲ. ಆದರೆ ಅಂಥ ಪಾಪ ಇತ್ತವರಿಗೆ, ಆ ಪಾಪನ ಕಂಡು ಏನಾಗುತ್ತೆ, ಅದು ಅವಾಯ್ಡ್ ಮಾಡಕ್ಕೆ ಬರ್ತಿತ್ತು ಅಂದ್ರೆ ಬರ್ತಿತ್ತು, ಆದರೆ ಅಂಥ ಪಾಪ ಅನುಭವಿಸಿಟ್ಟು ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದ. ಎಂಥ ಪುಣ್ಯ, ಅಧಿಕ ಪುಣ್ಯ, ಎಂಥ ಪುಣ್ಯ ಅಲ್ಲ, ಒಳ್ಳೆ ನಿಜವಾದ ಪುಣ್ಯನೇ. ತಾನು ಅರಿಯರ್ಸ್ ಬಾಕಿ ವಾಪಸ್ ಬಂದರೆ ಹಾಗೋ ಆ ಥರ ಬರೋದು, ಅದರಿಂದ ಇದಲ್ಲ, ಅದು ಅಕೌಂಟಬಲ್, ಅದು ಬೇರೆ ಅಲ್ಲದು. ಅರಿಯರ್ ಲಕ್ಷಾಂತರ ರೂಪಾಯಿ ಅರಿಯರ್ಸ್ ಬಂದು ಯೋಚನೆ ಮಾಡೋ ಕಾರಣ ಇಲ್ಲ, ಯಾಕಂದರೆ ಅಫಿಷಿಯಲ್ ಅದು, ಎಲ್ಲೋ ಲಂಚಕ್ಕೂ ಭಾರಿ ವ್ಯತ್ಯಾಸ ಉಂಟಾದ್ದರಿಂದ ಅದು ಒಳ್ಳೆಯದೇನೆ. ಆದ್ದರಿಂದ ವೃತ್ರಮ್ಮತ್ವ ಇಂದ್ರೋ ಮಹಾನಾಸ ಎಂಬುದೇ ಸಿದ್ಧಾಂತ. ಇನ್ನೊಂದು ಲೋಕದೃಷ್ಟಿಯಲ್ಲಿ ತೋರಿಸಬೇಕಾಗಿದೆ, ಕೆಲವು ಪೋಸ್ಟ್ಗಳಲ್ಲಿ ಇದ್ದವನಿಗೆ ಜವಾಬ್ದಾರಿ ಇರುತ್ತೆ, ಅಂತ ಅವನು ಅನುಸರಣೆ ಮಾಡಿದ್ರೆ ಬೇರೆಯವರ ಅನುಸರಣೆ ಮಾಡೋದಿಲ್ಲ. ಎದ್ದೇದ ಆಚಾರತೆ ಶ್ರೇಷ್ಠ ತತ್ತದೇ ವೇತರೋಜರ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಅರ್ಥತೆ ಅಂತಲೇ ಭಗವದ್ಗೀತೆಯಲ್ಲಿ ಬಂದಿರೋ ಮಾತು, ಅದಕ್ಕೆ ತಕ್ಕಂತೆ ನಡೆದಿದ್ದ, ಅದರಿಂದ ಯೋಚನೆ ಮಾಡೋ ಕಾರಣವೇ ಇಲ್ಲ. ಇನ್ನೊಬ್ಬರು ಪ್ರಶ್ನೆ ಕೇಳಿದರು, ಆ ಒಳ್ಳೆ ಪ್ರಶ್ನೆ ಅದು ಕೂಡ, ಕುಬೇರನ ಭೃತ್ಯರು ಅಂತ ಹೇಳ್ತೀರಿ, ಲಕ್ಷಾಂತರ ಜನ ಇದ್ರು ಅಂತ ಹೇಳ್ತೀರಿ, ಅಂಥವರೆಲ್ಲ ಭೀಮಸೇನ ಕೊಂದುಬಿಟ್ಟ ಅಂತ ಹೇಳ್ತೀರಿ, ಕುಬೇರ ಭಾರಿ ಒಳ್ಳೆಯವನು, ಅವನು ಭೃತ್ಯರು ಹೇಗಿದೆ ಕೆಟ್ಟವರ ಅಂತ ಪ್ರಶ್ನೆ ಬಂತು. ಅವ್ರು ಒಳ್ಳೆಯವರು ಅಂದರೆ ಭೀಮಸೇನ ಕೊಂದಿದ್ದು ತಪ್ಪು, ಅವ್ರು ಕೆಟ್ಟವರು ಅಂದರೆ ಕುಬೇರನ ತೆದ್ದಿದ್ದು ತಪ್ಪು, ಎಲ್ಲ ಒಂದಲ್ಲ ಒಂದು ತಪ್ಪು ಬರುತ್ತೆ. ಈಗ ಇಲ್ಲ ಕುಬೇರನ ಹತ್ರ ಹೇಗೆ ಅಂಥವ್ರನ್ನ ಕೆಟ್ಟವ್ರನ್ನ ಕುಬೇರ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳ, ಒಂದು ಪ್ರಶ್ನೆ. ಅವ್ರು ಒಳ್ಳೆಯವರು ಅಂತ ಹೇಳಿದರೆ ಭೀಮಸೇನ ಕೊಂದ ಯಾತಕ್ಕೆ, ಅದಕ್ಕೆ ಉತ್ತರ ಬೇಕಲ್ಲ. ಮಹಾಭಾರತ ರಾಮಾಯಣಗಳು ಅಂದರೆ ನಮ್ಮ ಶಾಸ್ತ್ರಗಳು ಎಲ್ಲ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅವಳ ವೈಶಿಷ್ಟ್ಯ. ಅಲ್ಲಿ ಹೇಳ್ತಾರೆ ಅವ್ರು ಯಾರೂ ಒಳ್ಳೆಯವರಾಗಿರಲಿಲ್ಲ ಅಂತಲೇ ಹೇಳಿಬಿಟ್ರು. ರಾಕ್ಷಸರು ಯಾರೂ ಒಳ್ಳೆಯವರಲ್ಲ. ಈಶೋ ಸಿದ್ಧೋಹಂ ಈಶೋಹಮಿತಿ ಬ್ರುವಾಣಾನ್, ನಾನೇ ಬ್ರಹ್ಮ, ನಾನೇ ಜಗದೀಶ್ವರ, ನಾನೇ ದೇವರು ಅಂದ್ಕೊಳ್ಳೋ ಜನಗಳು ಹೇಗೆ ಒಳ್ಳೆಯವರಾಗ್ತಾರೆ, ಸಾಧ್ಯ ಇಲ್ಲ. ಮತ್ತು ಕುಬೇರನ ತ್ಯಾತಕ್ಕೆ ಅವರಿದ್ದರು ಅಂದರೆ, ಕುಬೇರ ಅವರನ್ನು ಈ ಕೂಲಿ ಆಳು ಟೈಪ್ ಇಟ್ಕೊಂಡಿದ್ದ, ಏನು ಸಮಸ್ಯೆ ಇಲ್ಲ, ಕೆಟ್ಟವರು ಆಳುಗಳಾಗಿ ಸೇರಿಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಅವರಾದರೂ ಯಾಕೆ ಬಂದರು, ಸೇವೆ ಮಾಡಿ ಕುಬೇರ ಅವರಿಗೆ ನಿನ್ನ ಕೊಟ್ಟಿಲ್ಲ, ಕೆಲಸ ಮಾಡಿಸ್ಕೊಂಡು ಅನ್ನ ಹಾಕ್ತಿದ್ದ ಅಷ್ಟೇ. ಅಂದರೆ ಅವರಿಗೆ ಕೆಲಸ ಮಾಡಿದ ಮಟ್ಟಿಗೆ ಸಂಬಳ ಸಿಗ್ತಿತ್ತು, ಆದರೆ ಒಳಗೆ ಯಾವುದಕ್ಕೂ ಎಂಟ್ರಿ ಇಲ್ಲ ಅವರಿಗೆ. ಅಂತ ಕಳ್ಳರನ್ನು ಹಿಡಿದು ಅವನಿಗೆ ಕೆಲಸ ಕೊಟ್ಟುಬಿಟ್ರೆ, ಇವತ್ತು ಅಷ್ಟೇನೆ, ಕಳ್ಳರ ಜೈಲಿಗಾಗಿ ಕೆಲಸ ಮಾಡಿಸಿದ ಉಪಯೋಗ ಏನು ಗೊತ್ತೇನು, ಅದು ಕೆಲಸ ಮಾಡ್ತಾನೋ ಬಿಡ್ತಾನೋ, ಒಳಗಿರೋದ್ರಿಂದ ಹೊರಗಿನ ಜನಕ್ಕಾದ್ರೆ ಕ್ಷೇಮ ಅವನಿಗೆ ಕೊನೆ ಪಕ್ಷ. ಅಷ್ಟರ ಮಟ್ಟಿಗೆ ಅವಾಯ್ಡ್ ಆದಾಗಲ್ಲ ಪ್ರಾಬ್ಲಮ್ಮು. ಆ ರೀತಿ ಕೈದಿಗಳಿಂದ ಕೆಲಸ ಮಾಡಿಸ್ತಾ ಮಾಡಿಸಿದ್ದೆ ಹೊರತು ಅದು ಬೇರೆ ಅಲ್ಲ, ಕುಬೇರನಿಗೂ ಗೊತ್ತಿತ್ತೇ ಅದು ಒಂದು. ಅದಕ್ಕೆ ರಾಕ್ಷಸರು ಸತ್ತಿದ್ದು ಅವನ ಮದ್ದು ಸರಿಯಾಗಿ ಅರ್ಥ ಮಾಡಿಕೊಂಡ, ಆಮೇಲೆ ಅದೇನೋ ಬಂತು ಸರಿಗೋಯ್ತು ಅಷ್ಟೇ ಹೊರತು, ಕುಬೇರಂದು ಆ ರಾಕ್ಷಸರೆಲ್ಲ ಕೆಟ್ಟವರೇನೆ ಅಂತ ಅವನು ಇಟ್ಕೊಳ್ಳೋದು ಪದ್ಧತಿ ಇದೆ. ಒಳ್ಳೆ ಜಾಗದಲ್ಲಿ ಕೆಟ್ಟವರು ಇರ್ತಾರ ಅಂತ ಕೇಳಿದರೆ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಅವನು ಭಾರಿ ಕೆಟ್ಟವರು ಇರ್ತಾರೆ ಎಷ್ಟೋ ಸಲ. ಆ ಮಠದ ಎಷ್ಟೋ ಜನ ಉಪನ್ಯಾಸ ಆಗ್ತಿದ್ರೆ ಬೈಕೊಂತ ಕೂತಿರ್ತಾರೆ, ಇದೇ ಕೆಲಸ ಇವರು, ಬೇರೆ ಕೆಲಸ ಇಲ್ಲ, ಭವಿಷ್ಯ ಇಲ್ಲ, ಇನ್ನೂ ಊಟ ಹಾಕಿಲ್ಲ ಅಂತ ಹೇಳಿಬಿಟ್ಟು. ಊರು ಎಲ್ಲೋ ಬಂದು ಕೇಳ್ತಿರ್ತಾರಪ್ಪ, 10-20 ಕಿಲೋಮೀಟರ್ ಬಂದು ಕೇಳ್ತಿರ್ತಾರೆ, ಅಲ್ಲೇ ಕೂತ ರೈಟ್ ಹೊಡೆತ ಕೂತಿರ್ತಾರೆ. ಅದಕ್ಕೆ ಅವ್ರು ಗ್ಯಾಲಿ ಅವ್ರೇನು ದುಡ್ಡಿ ಬಂದಿದ್ದೇವ್ರಿ, ಬೇರೆ ಬಿದ್ದು ಬೇರೆ ಸಾಕರು ಬೇರೆ ಕಡೆ ಹೋಗ್ತೇವೆ ಅಂತ ಹೇಳ್ತಾರೋ, ಬಾಯ್ಬಿಟ್ಟು ಹೇಳ್ತಾರೋ, ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವರು ಕಳಿಸೋದಿಲ್ಲ ಯಾಕೆ ಗೊತ್ತೇನೋ, ಅವ್ನು ಸಿಗೋದಿಲ್ಲ ಜನ ಅಂತ ಇಟ್ಕೊಂಡಿರ್ತಾರೆ ಎಷ್ಟೋ ಸಲ. ಅವರಿಗೂ ಗೊತ್ತದು ಒಂದು, ಅಂದರೆ ಒಳ್ಳೆಯ ಸ್ಥಳದಲ್ಲಿ ಕೆಟ್ಟವ್ರು ಇರಬಾರ್ದು ಅಂತೇನೂ ಇಲ್ಲ ಅವರಿಗೆ ಆ ಸಾಧನೆ. ಇವತ್ತಂತೂ ಅನ್ಫಾರ್ಚುನೇಟ್ಲಿ ಕೆಟ್ಟವರೇ ಜಾಸ್ತಿ ಇರ್ತಾರೆ, ಅದೇ ಬೇರೆ, ಒಬ್ಬೊಬ್ಬರು ಇದ್ರೆ ಪುಣ್ಯ, ಗ್ಯಾಂಗ್ ಗ್ಯಾಂಗೇ ಇರೋ ಸಂಭವ ನೋಡ್ತೀವಿ ಎಷ್ಟೋ ಕಡೆ. ಇನ್ನು ನಾವು ಲೋಕದಲ್ಲಿ ಕಂಡೇ ಇದ್ದಾರೆ ಎಷ್ಟೋ ಇವತ್ತು ಅನ್ಯಾಯಗಳು ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಜನ ಗೊತ್ತಿದೆ, ಆದ್ದರಿಂದ ಅದನ್ನು ಆಶ್ಚರ್ಯ ಪಡೋ ಕಾರಣ ಏನಿಲ್ಲ ಅದರೊಳಗೆ. ಆದರೆ ಕುಬೇರ ನಿಯಂತ್ರಣದಲ್ಲಿಟ್ಟಿದ್ದವರೆಲ್ಲ ಕೂಡ ತನ್ನ ಅಧೀನದಲ್ಲಿಟ್ಟಿದ್ದರಿಂದ ಏನು ಸಮಸ್ಯೆ ಆಗಲಿಲ್ಲ. ಭೀಮ ಕೊಂದಿದ್ದರಿಂದ ಏನು ಒಳ್ಳೆಯದೇ ಆಗಲಿ. ಅವರು ಅಭಿಯಲ್ಲ, ಅದು ಕೊಲೆ ಮಾಡಿದಾಗ ಆಗಲಿಲ್ಲ. ಯುದ್ಧದಲ್ಲಿ ಸತ್ತಾಗ ಕೊಂದವರನ್ನ ಜಯಕಾರ ಹಾಕ್ತಾರೆ ಹೊರತು ಅದಕ್ಕೆ ಇದಲ್ಲ. ಕೊಲೆ ಬೇರೆ, ಯುದ್ಧ ಬೇರೆ. ಯುದ್ಧದಲ್ಲಿ ಓಪನ್ ಇನ್ವಿಟೇಷನ್ ಇರೋದ್ರಿಂದ ಏನು ಸಮಸ್ಯೆನೆ ಬರೋದಿಲ್ಲ. ಹೀಗೆಲ್ಲ ದೃಷ್ಟಿಯಿಂದ ಕೂಡ ಅಲ್ಲಿ ಸರಿಯಾಗಿ ನಡೆದಿದೆ. ಕೊನೆಗೆ ಧರ್ಮರಾಜ ಒಪ್ಪಿಕೊತಾ ಇದ್ದಾನೆ, ನೀ ಪ್ರಶ್ನೆ ಕೇಳು, ಉತ್ತರ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಆಗ ಅಜಗರ ಪ್ರಶ್ನೆ ಕೇಳುತ್ತಾನೆ. ಅವಳು ಮೂಲ ಕೇಳೋದು ಒಂದೇ ದೊಡ್ಡ ಪ್ರಶ್ನೆ ಕೇಳುತ್ತಾರೆ ಅಷ್ಟೇ, ಒಂದು ಪ್ರಶ್ನೆನ. ಧರ್ಮರಾಜ, ಬ್ರಾಹ್ಮಣನ ಲಕ್ಷಣ ಏನು ಅಂತ ಕೇಳುತ್ತ. ಬ್ರಾಹ್ಮಣನ ಲಕ್ಷಣ ಏನು? ಇವತ್ತು ಬೇಸಿಕಲಿ ಬೇಕಾಗಿರ್ತಕ್ಕಂಥ ಮಾತದು. ಇವತ್ತು ತುಂಬ ಜನ ಬ್ರಾಹ್ಮಣ ಅಂದರೆ ಹುಟ್ಟಿದ ತಕ್ಷಣ ಬ್ರಾಹ್ಮಣ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಉತ್ತರ ಇದೆ. ಅವನು ಬ್ರಾಹ್ಮಣನಾಗಬೇಕಾದ್ರೆ ಸತ್ಯ, ಚಾರಿತ್ರ್ಯ, ಧರ್ಮ, ಆಸ್ತಿಕ್ಯ, ಶಮ, ದಮ ಮೊದಲಾದ ಗುಣಗಳು, ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಹೇಳಿದಾಗ ಜ್ಞಾನಂ ವಿಜ್ಞಾನ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ, ಅವನಲ್ಲಿ ಪ್ರಾಮಾಣಿಕತೆ ನೂರಕ್ಕೆ ನೂರರಷ್ಟಿರಬೇಕು. ದೇವರಲ್ಲಿ ಭಕ್ತಿ ತುಂಬಿರಬೇಕು. ಅತ್ಯಂತ ಉದಾರಿಯಾಗಿರಬೇಕು. ಕಾರುಣ್ಯಾದಿ ಗುಣಗಳಿರಬೇಕು. ಮೋಸ ವಂಚನೆ ಅವಕಾಶವೇ ಇರಬಾರದು. ಅತ್ಯಂತ ಚರಿತ್ರ ಶುದ್ಧವಾದ ನಡತೆ ಇರಬೇಕು. ಅವನು ಕ್ಯಾರೆಕ್ಟರ್ ಅಂತ ಹೇಳ್ತೇವಲ್ಲ, ಶುದ್ಧವಾದಂಥ ನಡತೆ ಇರಬೇಕು. ಇದು ನಿಜವಾದ ಬ್ರಾಹ್ಮಣ ಲಕ್ಷಣ ಅಂತ ಕ್ಷತ್ರಿಯನಾದ ಧರ್ಮರಾಜ ಹೇಳ್ತಾನೆ. ಅದು ವಿಶೇಷ. ಯಾಕೆ ರಾಜ ತಾನೇ ಅವನು. ಅವನು ಬ್ರಾಹ್ಮಣರ ಸನ್ಮಾನ ಮಾಡೋದು ಅವನ ಕೆಲಸ. ಗುರುತಿಸಿ ಸನ್ಮಾನ ಮಾಡೋಕ್ಕಾಗತ್ತಾ? ಈ ಮಧ್ಯೆ ಧರ್ಮರಾಜ ಒಳ್ಳೆ ಅತ್ಯಂತ ಪರಿಣತನಾದವನು. ಅದು ಯಮದೇವರೇ ಶಿಕ್ಷೆ ಕೊಡೋದು. ಈ ಮಧ್ಯೆ ಧರ್ಮರಾಜನೇ ಯಮ, ಆತನಿಗಲ್ದು ಇನ್ಯಾರಿಗೆ ಗೊತ್ತಿರಬೇಕು. ಕರೆಕ್ಟಾಗಿ ಉತ್ತರ ಕೊಡ್ತಾನೆ. ಹೀಗಿರಬೇಕು ಬ್ರಾಹ್ಮಣ ಅಂತ ಕೇಳಿದರೆ, ಆಗ ಆತ ಕೇಳುತ್ತಾನೆ, ಹಾಗಿದ್ರೆ ಯಾತಕ್ಕೆ ಯಾತಕ್ಕೆ ಎಲ್ಲ ಬ್ರಾಹ್ಮಣರಲ್ಲ ಗುಣ ಕಾಣೋದಿಲ್ಲ ಅಂತ ಕೇಳ್ತಾನೆ. ಇಮ್ಮಿಡಿಯೇಟ್ ಆಗಿ ನಾವು ಏನು ಕೇಳೋ ಅದೇ ಪ್ರಶ್ನೆ ಕೇಳ್ತೇವೆ. ಬ್ರಾಹ್ಮಣ ತಂದ್ಕೊಂಡು ಯಾಕೆ ಕಾಣೋದಿಲ್ಲ? ಅದು ಒಂದು ಕಂಡ್ರೆ ಬ್ರಾಹ್ಮಣನ, ಕಂಡ್ರೆ ಬ್ರಾಹ್ಮಣ ಒಪ್ಪಣ, ಕಾಣದೆ ಹೋದರೆ ಬ್ರಾಹ್ಮಣನು ಅಂತ ಕೇಳಿದ ಧರ್ಮರಾಜ ಹೇಳ್ತಾನೆ. ಅಲ್ಲ, ಎಷ್ಟು ಬೋರ್ಡಾಗಿ ಉತ್ತರ ಕೊಡ್ತಾನೆ. ಬ್ರಾಹ್ಮಣನಲ್ಲಿ, ಬ್ರಾಹ್ಮಣ ಅನಿಸಿಕೊಂಡವನಲ್ಲಿ ಬ್ರಾಹ್ಮಣಗಿರಬೇಕಾದಂಥ ಗುಣಗಳು ಕಾಣದೆ ಹೋದರೆ ಅವನು ಬ್ರಾಹ್ಮಣನ ಅಲ್ಲ ಅಂತ ತೀರ್ಮಾನ ಮಾಡಬೇಕೇ ಹೊರತು ಅವನು ಹುಟ್ಟಿ ಆಗಿಬಿಟ್ಟಿದೆ ಆದರೆ ಬ್ರಾಹ್ಮಣ ತೀರ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಇದನ್ನು ಅಪ್ಲೈ ಮಾಡಿದರೆ ಇವತ್ತು ಎಷ್ಟು ಫಜೀತಿ ಆಗುತ್ತೆ ಲೆಕ್ಕ ಹಾಕಬೇಕು. ಇವತ್ತು ಬರೀ ಬ್ರಾಹ್ಮಣ್ ಅಂತ ಬರ್ಕೊಂಡಾಗುತ್ತೆ, ಏನು ಕೆಲಸ ಆಗೋದಿಲ್ಲ. ಅದರಿಂದ ಸತ್ಯ ಮೊದಲಾದ ಗುಣಗಳೇ ನಿಜವಾದ ಬ್ರಾಹ್ಮಣ್ಯವನ್ನು ತೀರ್ಮಾನ ಮಾಡ್ತಕ್ಕದ್ದು. ಜನ ಗೊತ್ತೇ ಇಲ್ಲ ಇದೆಲ್ಲ ಕೂಡ. ಜನ ಆರೋಪ ಮಾಡೋದು ಏನಂತ ಇವತ್ತೆಲ್ಲ ರೂಪಾಯ ಶಾಸ್ತ್ರಗಳನ್ನ ಯಾತಕ್ಕೆ ಹುಟ್ಟಿನಿಂದ ಏನೋ ಮಾಡಿಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ರು ಬರಾಕೋನ್ ಮಾಫ್ ಅಂತಾರಲ್ಲ ಆ ಟೈಪ್. ಈ ಬ್ರಾಹ್ಮಣ ಏನು ಮಾಡಿದ್ರು ಅವನಿಗೆ ಕ್ಷಮೆ, ಬೇರೆಯವ್ರು ಏನು ಮಾಡಿದ್ರು ಬೆಲೆ ಇಲ್ಲ. ಈ ಒಂದು ತಪ್ಪು ತಿಳುವಳಿಕೆ ಜನಗಳ ಬಗ್ಗೆ ಉಂಟು. ನೇರವಾದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅದು ಸರಿಯಲ್ಲ. ಇದರ ನಿಜವಾದಂತಹ ನಡತೆಗೆ, ಅವನ ಒಂದು ಆಚರಣೆಗೆ, ಅವನ ನಿಜವಾದಂಥ ಒಂದು ಪ್ರಾಮಾಣಿಕತೆಗಿರೋ ಬೆಲೆ ಬರೀ ಹುಟ್ಟಿನಿಂದ ಬಂದ ಜಾತಿ ಇಲ್ಲ. ಎರಡು ಸೇರಿದ್ರೆ ಮಹತ್ವ ಉಂಟೆ ಹೊರತು, ಆದರೆ ಬರೀ ಹುಟ್ಟಿನಿಂದ ಮಹತ್ವ ಇಲ್ಲ ಅಂತ ಧರ್ಮರಾಜ ಖಚಿತವಾಗಿ ಮಾತನ್ನು ಹೇಳಿಬಿಡ್ತಾರೆ. ಆಗ ಮತ್ತೆ ಕೇಳ್ತಾನೆ, ಹಾಗಿದ್ರೆ ಹುಟ್ಟಿನಿಂದ ಗುಣಗಳು ಬಂದಿಲ್ಲ, ಒಳ್ಳೆ ಗುಣಗಳು ಬಂದುಬಿಟ್ಟಿದೆ ಹುಟ್ಟಿನಿಂದನೇ, ಆದರೆ ಅವನು ಬ್ರಾಹ್ಮಣ ಅಂತ ಗೊತ್ತಿಲ್ಲ, ಅವನೇನಂತ ತಿಳ್ಕೋಬೇಕಾಗಿದ್ರೆ? ಒಳ್ಳೆ ಗುಣಗಳಿದೆ ಅವನಲ್ಲಿ, ಅವನು ಬ್ರಾಹ್ಮಣ ಅಂತ ಹೇಳೋದಕ್ಕೆ ಬೇರೆ ಆಧಾರಗಳೇನು ಇಲ್ಲವೇ ಇಲ್ಲ, ಗುಣಗಳು ಮಾತ್ರ ಭಾರಿ ಇದೆ, ಏನು ಮಾಡಬೇಕು ಅದಕ್ಕೆ? ಕಟ್ಟ ಧರ್ಮರಾಜ ಹೇಳುತ್ತಾರೆ, ಹಾಗಿದ್ರೆ ಅವನು ಮೂಲತಃ ಅವನ ಯೋಗ್ಯತೆ ಬ್ರಾಹ್ಮಣನ ಯೋಗ್ಯತೆ ಅಂತ ತೀರ್ಮಾನ ಮಾಡಿಬಿಡಬೇಕು ಅಂತ ಹೇಳಿದ್ದ. ಅವನು ಬ್ರಾಹ್ಮಣ ಅಲ್ಲ ಅಂತ ಬೇಕಾದರೂ ಗೊತ್ತಿಲ್ಲ, ಹುಟ್ಟಿಂದ ಬ್ರಾಹ್ಮಣ ಅಲ್ಲ ಅವನು, ಆದರೆ ಅವನ ವರ್ತನೆ ಎಲ್ಲ ಬ್ರಾಹ್ಮಣ ವರ್ತನೆಯೇ ಇದೆ ಅವನು. ಇವು ಏನು ಗುಣಗಳು, ಎಲ್ಲ ಬ್ರಾಹ್ಮಣ ಗುಣಗಳೆಲ್ಲ ಅವನಲ್ಲಿವೆ. ಏನು ತಿಳ್ಕೋಬೇಕು ಅಂದರೆ ಒಳಗೆ ಬ್ರಾಹ್ಮಣನೇ ಹೌದು. ಮಹಾಭಾರತದ ಈ ಮಾತನ್ನು ಎಕ್ಸ್ಪ್ಲೇನ್ ಮಾಡಿದ ಮಧ್ವಾಚಾರ್ಯ ಬುಬ್ರೇನೇ ಅವರು ಹೇಳ್ತಾರೆ, ವರ್ಣಗಳು ಎರಡು ವಿಧ, ದೇಹದಿಂದ ಬರೋ ವರ್ಣ ಬೇರೆ, ಈ ಒಳಗಿನಿಂದ ಸೈಕಲಾಜಿಕಲ್ ಕ್ಯಾಸ್ಟ್ ಬೇರೆ, ಈ ಫಿಸಿಕಲ್ ಕ್ಯಾಸ್ಟ್ ಬೇರೆ ಅಂತ ಹೇಳಿದ್ದಾರೆ. ದೇಹದ ಜಾತಿ ಹುಟ್ಟಿನಿಂದ ಬರುತ್ತೆ, ಈ ಮನಸ್ಸಿನ ಜಾತಿ ಯೋಗ್ಯತೆಯಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಆ ಇಂಟರ್ನಲ್ ಕ್ಯಾಸ್ಟ್ ಬೇರೆ, ಎಕ್ಸ್ಟರ್ನಲ್ ಕ್ಯಾಸ್ಟ್ ಬೇರೆ. ಇವತ್ತು ಇಂಟರ್ನಲ್ ಕ್ಯಾಸ್ಟ್ಗೆ ಏನು ಟೆಸ್ಟ್ ಅಂತ ಕೇಳಿದರೆ, ಈ ಸತ್ಯಾದಿ ಗುಣಗಳೇ ಅದು ಅರ್ಹತೆಯೇ ಹೊರತು ಬೇರೆ ಯಾವುದೂ ಅಲ್ಲ. ಆದರೆ ಹೊರಗಿನ ಜಾತಿಗೆ ಹುಟ್ಟಿ ಬಂದಿರೋದು ಅಷ್ಟೇ ಕಾರಣ. ಇವೆರಡರಲ್ಲಿ ಯಾವುದು ದೊಡ್ಡದು ಅಂದರೆ, ಒಳಗಿನ ಜಾತಿ ದೊಡ್ಡದು, ಹೊರಗಿನ ಜಾತಿ ದೊಡ್ಡದಲ್ಲ, ಅದನ್ನು ಹೇಳಿಬಿಡ್ತಾರೆ. ಆಚಾರ್ಯ ಮಾತನ್ನು ಹೇಳ್ತಾರೆ, ಸ್ವಾಭಾವಿಕವು ಬ್ರಾಹ್ಮಣಾದಿ ಶಮಾದ್ಯರೇ ಅಭಿದ್ಯತೆ. ಒಬ್ಬ ಶೂದ್ರ, ಅವನ ಗುಣಗಳು ಹೇಗಿವೆ ಅಂತ ಕೇಳಿದರೆ ನೋಡಿದರೆ ಬ್ರಾಹ್ಮಣನ ಆಚರಣೆ ಇದ್ದ ಹಾಗೆ ಇದೆ. ಸಂಧ್ಯಾನೆ ಮಾಡ್ತಾನೆ ಅಂತ ಅರ್ಥ ಅಲ್ಲ, ವೇದ ಓದ್ತಾನೆ ಅಂತ ಅರ್ಥ ಅಲ್ಲ, ಪ್ರಾಮಾಣಿಕತೆ ಇದೆ ಅವರು. ಒಂದು ಮಾತು ಸುಳ್ಳಾಡೋಕ್ಕೆ ಸಾಧ್ಯವೇ ಇಲ್ಲ ಅವನ ಕೈಯಲ್ಲಿ. ಹೆಬ್ಬೆಟ್ಟೊತ್ತವನಷ್ಟೇ, ಏನು ತಿಳುವಳಿಕೆ ಇಲ್ಲ. ಇನ್ನೊಬ್ಬನು ಪಟ ಮಾತಾಡ್ತಾನೆ, ಬರೀ ಸುಳ್ಳ. ತಗೊಂಡು ಏನು ಮಾಡ್ತೀರಿ ಅದರಿಂದ? ಇವನು ನಿಜವಾದ ಬ್ರಾಹ್ಮಣ, ಇವನು ಅವನಲ್ಲ ಅಂತ ಹೇಳಿಬಿಡುತ್ತೆ. ಅಂದರೆ ಶಾಸ್ತ್ರ ನಿಜವಾದ ಯೋಗ್ಯತೆಯನ್ನು ಗುರುತಿಸಬೇಕಾದ್ರೆ ಇದೇ ಯೋಗ್ಯತೆ. ಆದ್ದರಿಂದ ಆಚಾರ್ಯ ಹೇಳ್ತಾರೆ ಒಂದು ಮಾತನ್ನು, ಬ್ರಾಹ್ಮಣನ ಅಲ್ಲದವನು ಕೂಡ ಬ್ರಾಹ್ಮಣನ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸತ್ಯ ಧರ್ಮಾದಿ ಗುಣಗಳೇನಿದೆ ಅದನ್ನು ಬೆಳೆಸ್ಕೊಂಡು ಬಿಟ್ಟರೆ ಅವರು ಬ್ರಾಹ್ಮಣಿಗೆ ಹತ್ತಿರವಾಗ್ತಾ ಬರ್ತಾರೆ ಆದಷ್ಟು ಕೂಡ. ಅದೇ ರೀತಿ ಬ್ರಾಹ್ಮಣರಾದವನು ಹೀನ ಗುಣ ಬೆಳೆಸ್ಕೊಂಡು ಬಿಟ್ಟರೆ ತಮ್ಮ ಬ್ರಾಹ್ಮಣ್ಯ ಕಳ್ಕೊಂಡು ಬಿಡ್ತಾನೆ ಅಂತ ಹೇಳಿದ್ದಾರೆ. ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಆಚಾರ್ಯರ ಮಾತು, ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಆದರೆ ಅಧಿಕಾಶ್ಚೇತ್ ಗುಣ ಶೂದ್ರೆ ಬ್ರಾಹ್ಮಣಾದಿ ಹಿ ಸಮುಚ್ಯತೆ, ಆಚಾರ್ಯರ ಮಾತು. ಈ ಆಚಾರ್ಯರ ಹೊರತು ಇನ್ಯಾರು ಮಾತನ್ನು ಹೇಳಿರಲಿಲ್ಲ. ಮಧ್ವಾಚಾರ್ಯ ಮೊಟ್ಟ ಮೊದಲ ಬಾರಿಗೆ ಈ ತತ್ವವನ್ನು ಹೊರಗಾಕಿದವರು. ಅವ್ರನ್ನೇ ಜನ ಬುದ್ಧಿ ಇಲ್ಲದೇನೆ ಅವ್ರು ಭಾರಿ ಅನ್ಯಾಯ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಇವತ್ತು ಎಲ್ಲ ಜಾತಿಯವರಿಗೂ ಕೂಡ ಯೋಗ್ಯತೆ ಮೇಲೆ ನ್ಯಾಯ ಸಲ್ಲುತ್ತೆ ಅಂತ ಹೇಳಿದ ಮಾತನ್ನ, ಶಾಸ್ತ್ರದ ಮಾತನ್ನ ಯಾರೂ ಹೊರಗಾಕಿರಲಿಲ್ಲ. ಮಧ್ವಾಚಾರ್ಯ ಮಾತ್ರ ಹೊರಗಾಕಿದ್ರು. ಆ ರೀತಿ ಫಾಲೋ ಮಾಡಿದ್ರು ಕೂಡ ಅವರು ಆಚಾರ್ಯ ಶಿಷ್ಯರಲ್ಲಿ. ಆ ಜಯಸಿಂಹರಾಜ ಅವನು ಬ್ರಾಹ್ಮಣನಲ್ಲ, ಶೂದ್ರ, ಆ ಕಾಲದ ಶೂದ್ರ. ಆಚಾರ್ಯ ಪರಮಪ್ರಿಯ ಶಿಷ್ಯ ಅವನು. ಕುಂಬಳಿ ಜಯಸಿಂಹ, ದಕ್ಷಿಣ ಕನ್ನಡದ ಕುಂಬಳಿ, ಕಾಸರಗೋಡಿನ ಜಯಸಿಂಹ ಆಚಾರ್ಯರಿಗೆ ಅತ್ಯಂತ ಪ್ರಿಯ ಶಿಷ್ಯ. ಅವನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ಶೂದ್ರ ಅಷ್ಟೇ. ಅವರು ಇವತ್ತಿಗೂ ವಂಶದವರು ಇದ್ದಾರಲ್ಲಿ ಅಂತ ಆಶ್ಚರ್ಯ ತಿಳ್ಕೊಂಡು ಬಿಟ್ರೆ, ಯೋಗ್ಯತೆಗಿರೋ ಮಹತ್ವ ಬರೀ ಜಾತಿಗಿರೋದಿಲ್ಲ. ಆದರೆ ಜಾತಿ ಯೋಗ್ಯತೆ ಎರಡು ಸೇರಿದರೆ ಮಾತ್ರ ಜಾತಿ ಭಾರಿ ಮಹತ್ವ ಇದೆ. ಇದು ನಡೆದಿದೆಯಾ ಪ್ರಾಕ್ಟಿಕಲ್ ಇದೆ, ನಡೆದಿದೆ, ಎಷ್ಟೋ ಕಡೆ ನಡೆದಿದೆ. ಕನಕದಾಸರು ನಮ್ಮ ಜನ ಗೌರವಿಸಲಿಲ್ಲ. ಕನಕದಾಸರು ನಮ್ಮ ಜನ, ಇವತ್ತು ಅವ್ರು ಬ್ರಾಹ್ಮಣರಲ್ಲ, ಜಗತ್ತಿಗೆ ಗೊತ್ತು. ಆದರೆ ಇವತ್ತು ಕನಕದಾಸರನ್ನು ಬಹುಶಃ ಅವ್ರ ಜಾತಿಯವರು ಅಷ್ಟು ಗೌರವಿಸಿಲ್ಲ ಅಂತ ಹೇಳಬೇಕು. ಇನ್ನೂ ಹೇಳಬೇಕು ಅಂತಿದ್ರೆ ಕನಕದಾಸರಿಗೆ ಭಾರಿ ಗೌರವ ಕೊಟ್ಟಿರೋ ಜಾತಿ ಅಂದರೆ ಮಾಧ್ವ ಬ್ರಾಹ್ಮಣರು ಮಾತ್ರ. ಅತ್ಯುನ್ನತವಾದ ಸ್ಥಾನ ಅವರಿಗೆ ಕೊಟ್ಟಿದ್ದ. ಅವರ ಮಾತುಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಹರಿದಾಸರ ಹಾಡುಗಳನ್ನು, ಕನಕದಾಸರ ಹಾಡನ್ನು, ಇವತ್ತು ಈಶನಿಂದ ಚರಣಭಜನೆ ಅನ್ನೋ ಏನಿದೆ, ಕೇಶವನಾಮ, ತುಂಬ ಜನ ಕೇಶವನಾಮ ಪಡೆದರು ಹರಿದಾಸರಲ್ಲಿ. ಅವ್ರದಷ್ಟು ಪಾಪ್ಯುಲರ್ ಯಾರದೂ ಇಲ್ಲ, ಪ್ರತಿಯೊಬ್ಬರು ಅದನ್ನು ಹೇಳ್ತಾರೆ. ಅವ್ರು ಬ್ರಾಹ್ಮಣರಂತ ಗೊತ್ತಿದ್ದು ಹೇಳ್ತಾರೆ. ಇದು ಭಾರಿ ವಿಶೇಷ. ಅಂದರೆ ಗುಣಕ್ಕೆ ಮನ್ನಣೆ ಕೊಟ್ಟಿದ್ದಕ್ಕೆ ಅದಕ್ಕಿಂತ ದೊಡ್ಡ ದುಷ್ಟ ಅಂತ ಬೇಕಿಲ್ಲ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡೋ ಶ್ರೀಶಕೇಶವ. ಅದರ ಪ್ರಾಸ, ಅದರ ಲಯ, ಅದರ ಅದಕ್ಕದೇ ಸಾಟಿ ಅಂತ ಅಪೂರ್ವವಾದಂತಹ ದೇವರ ಸ್ತೋತ್ರ ಬರೆದವರು ಅವರು. ಗುರುಬಕರ್ಕ ಅಂತಲೇ ಹೆಸರು ಅವರಿಗೆ. ಅಂಥವರು ಇವತ್ತು ಕೃಷ್ಣನಿಗೆ ಕಾಲಕ್ಕೆ, ಕೃಷ್ಣನ ಉಡುಪಿಗೆ ಹೋದ ಕಾಲಕ್ಕೆ ಅವರು ಕೊಟ್ಟ ಕಾಣಿಕೆಯನ್ನು ಉಡುಪಿ ಮಠ ಇವತ್ತು ಹಾಗೆ ಭದ್ರ ಇಟ್ಕೊಂಡಿದ್ದಾರೆ. ಅವರು ಕೊಟ್ಟ ಯಾವುದೋ ತಳಿಗೆ